हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरोन् नमः। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्त्यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಏಕಾದಶ ಸ್ಕಂಧ. ಶಿಷ್ಯರಲ್ಲಿ ಇರಬೇಕಾದ ಲಕ್ಷಣಗಳನ್ನು ಕೃಷ್ಣ ಉಲ್ಲೇಖ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಅಮಾನಿ, ಅಮತ್ಸರ, ದಕ್ಷ, ನಿಗಮೇ ದೃಢ ಸೌಹೃದ. ಅಹಂಕಾರ ಇಲ್ಲದೇ ಇರಬೇಕು, ಮಾತ್ಸರ್ಯ ಇಲ್ಲದೇ ಇರಬೇಕು, ದಕ್ಷ ಗುರುಪದಿಷ್ಟ ಅರ್ಥಗ್ರಹಣ ಪಟು, ಗುರುಗಳು ಏನು ಉಪದೇಶ ಕೊಟ್ಟಿದ್ದಾರೆ ಅರ್ಥವನ್ನು ಗ್ರಹಣ ಮಾಡುವುದರಲ್ಲಿ ಸಮರ್ಥನಾಗಿರಬೇಕು. ನಂತರ ಅಸತ್ವರ, ಅವಸರ ಇರಬಾರದು, ಯಾವುದರಲ್ಲಿ ಚಾಪಲ್ಯ ಇರಬಾರದು. ಅರ್ಥ ಜಿಜ್ಞಾಸು, ವಿಶೇಷವಾಗಿ ತಿಳಿಯಬೇಕೆಂಬ ಅಪೇಕ್ಷ ಚೆನ್ನಾಗಿರಬೇಕು, ತಿಳಿಯಬೇಕೆಂಬ ಅಪೇಕ್ಷ ಚೆನ್ನಾಗಿರಬೇಕು. ಆ ಅಪೇಕ್ಷೆಗೆ ತಕ್ಕಂತೆ ಗುರುಗಳಲ್ಲಿ ಸೇವಾದಿಗಳನ್ನು ಮಾಡಿ ಪಡ್ಕೋಬೇಕು. ನಂತರ ಅಮೋಘವಾಕ್, ಅಮೋಘವಾಕ್ ಅಂದರೆ ವ್ಯರ್ಥ ಆಲಾಪಹೀನ, ವ್ಯರ್ಥವಾದ ಮಾತುಗಳು ಇರಬಾರದು. ತಾನು ಪಾಠ ಗುರುಗಳು, ಇನ್ನೊಂದು ಊಟ, ಮಿಕ್ಕ ಕಾರ್ಯಕ್ರಮ. ಆದರೆ ಲೋಕದ ವಾರ್ತೆಯನ್ನು ಯಾವಾಗ ನಾವು ತಲೆಗೆ ಅವಕಾಶ ಕೊಡಲಿಕ್ಕೆ ಶುರು ಮಾಡುತ್ತೇವೋ ಆವಾಗ ನಾವು ದೇವರಿಂದ ದೂರಾಗ್ತೇವೆ ಅಂತ ಅರ್ಥ. ಅದಕ್ಕೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ್ಯ, ಸಾಕು ಹುಟ್ಟಿದ ಕಾಲಕ್ಕಿಂತ ಈ ಲೋಕದ ಚಿಂತನೆ ಮಾಡಿ 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 ತಲೆ ಕೆಟ್ಟೋಗಿದೆ ನಿಮಗೆ. ಪ್ರವಣಂ ಕುರು ಮಾನಸ ಮೀಶ ಪದೇ, ದೇವರ ಪಾದದಲ್ಲಿ ಮನಸ್ಸು ನಡೆಯ, ಇನ್ನು ಸಾಕು ಈ ಹೊರಗಿಂದೆಲ್ಲ ಅಂತ ಹೇಳ್ತಾರೆ. ನಾವು ಹೇಗೆ ಅಂದರೆ ಸಾಮಾನ್ಯವಾಗಿ, ಹಾಂ, ದೇವರು ಬೇಕು, ಜೊತೆಗೆ ಇದೆಲ್ಲವೂ ಬೇಕು, ಈ ಲೌಕಿಕದ್ದೆಲ್ಲ ಬೇಕು. ಅದು ನಮ್ಗೆ ತುಂಬ ಸುಂದರವಾಗಿ ಕಾಣುತ್ತೆ. ಹಾಗಿದ್ರೆ ಅದನ್ನು ಗೋಪಾಲದಾಸರು ಹೇಳ್ತಾರೆ, ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರೆಸಿ ಉಂಡಂತೆ. ಈ ಲೌಕಿಕದ್ದೆಲ್ಲ, ಹಾಂ, ಲೌಕಿಕ ಇರಬಾರದ, ಇರಬೇಕ, ಬದುಕಿಗೆ ಬೇಕಾದಷ್ಟು ವ್ಯವಹಾರ ಲೌಕಿಕ ಬೇಕು. ಅಲ್ಲಿ ಎಷ್ಟು ಸ್ವಲ್ಪ ಮನಸ್ಸು, ಎಷ್ಟು ಸ್ವಲ್ಪ ಮಾತು ಇಟ್ಟರೆ ಕೆಲಸ ನಡೆಯುತ್ತೋ ಅಷ್ಟೇ ಸ್ವಲ್ಪದಿಂದ ಕೆಲಸ ನಡೆಸಬೇಕು. ಜಾಸ್ತಿ ಮನಸ್ಸು ಹೊರಕ್ಕೆ, ಜಾಸ್ತಿ ಮಾತು ಹೊರಕ್ಕೆ ಬಂತ, ಇವನಿಗೆ ದೇವರ ಕಡೆ ಹೋಗುವುದು ನಿಂತು ಹೋಗುತ್ತೆ. ಅದಕ್ಕೆ ವ್ಯರ್ಥಾಲಾಪ ಹೀನ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಜಾಯಾಪತ್ಯ ಗೃಹ ಕ್ಷೇತ್ರ ಸ್ವಜನ ದ್ರವಿಣಾದಿಷು ಉದಾಸೀನ ಸಮಂ ಪಶ್ಯೇತ್. ಇಲ್ಲಿ ಹೇಳ್ತಾ ಇದ್ದಾರೆ, ಜಾಯಾದಿಷು ಉದಾಸೀನ ಅಂದರು. ಜಾಯ ಅಂದರೆ ಹೆಂಡತಿ, ಅಪತ್ಯ ಅಂದರೆ ಮಕ್ಕಳು, ಮನೆ, ಭೂಮಿ, ತನ್ನವರು, ದುಡ್ಡು ಮೊದಲಾದವುಗಳು ಎಲ್ಲ. ಇನ್ನು ಆವಾಗ ಪಶುಗಳಿತ್ತು, ಇವಾಗ ಕಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ಆದ್ದರಿಂದ ಪಶುಗಳಿಲ್ಲ, ಎಲ್ಲ ಸಂಗ್ರಹ. ಹಾಂ, ಇದರಲ್ಲಿ ಉದಾಸೀನ ಅಂದರೆ ಮಮತಾ ಶೂನ್ಯ ಅಂತ ಹೇಳ್ತಾರೆ. ಮಮತಾ ಶೂನ್ಯನಾಗಿರಬೇಕು. ಸಮಂ ಪಶ್ಯೇತ್ ಸರ್ವೇಷು ಜಾಯಾದಿಷು ಆತ್ಮನಃ ಸ್ವಸ್ಯಾರ್ಥಂ ಪ್ರಯೋಜನಮಿವ ಪರಪ್ರಯೋಜನಮಿ ಸ್ವಪ್ರಯೋಜನೇನ ಸಮಂ ನಿರ್ವಿಶೇಷಂ ಪಶ್ಯೇತ್. ಅವರಲ್ಲಿ ಸಮವಾಗಿ ನೋಡಬೇಕು ಅಂತ ಅಂದರೆ ಏನು? ಹೆಂಡತಿ ಮಕ್ಕಳಲ್ಲಿ ತನಗೆ ಎಷ್ಟು ಸ್ವಾರ್ಥವಿದೆಯೋ, ಪ್ರಯೋಜನವಿದೆಯೋ, ಅವರಿಗೂ ಅಷ್ಟೇ ಪ್ರಯೋಜನ ನನ್ನಿಂದ ಆಗಬೇಕು ಎಂಬ ಆಲೋಚನೆ ನಮಗಿರಬೇಕು. ಕೇವಲ ನಮ್ಮದೇ ಸ್ವಾರ್ಥ ನೋಡಿಕೊಳ್ಳೋದಲ್ಲ, ಅವರ ವಿಶೇಷ, ನಮ್ಮಿಂದ ಏನು ಪ್ರಯೋಜನ ಇದೆಯೋ ಅವರಿಗೆ ಕೊಡಬೇಕು. ಸರಿ, ಅದು ಕೊಡೋಣ, ಇನ್ನು ಜಾಸ್ತಿ ಕೊಡ್ತಿರ್ತಾರೆ ಸಾಮಾನ್ಯ, ಹೌದು. ಆದರೆ ಉದಾಸೀನ ಅಂತ ಹೇಳಿದ್ರಲ್ಲ, ಅಂದರೆ ಮಮತಾ ಶೂನ್ಯ ಅಂದರು. ಅಲ್ಲಿ ಭಾಗವತದಲ್ಲೇ ಅದಕ್ಕೆ ಯಾರು ಭಾಗವತಕ್ಕೆ ಹೆಚ್ಚು ಬರಲ್ಲ, ಯಾಕೆ ಬಂದರು ಕಥೆ ಕೇಳ್ಕೊಂಡು ಹೋಗ್ತಾರೆ. ವಿಶೇಷವಾದ ಈ ತತ್ವಗಳು ಕೇಳಿಬಿಟ್ರೆ ಎಲ್ಲರಿಗೂ ತಮ್ಮ ಹೆಂಡತಿ ಮಕ್ಕಳಲ್ಲಿ ಮಮತೆ ಇಲ್ಲದೆ ಹೋಗಿಬಿಡುತ್ತೆ, ಮಮತಾ ಶೂನ್ಯ ಆಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಮಮತೆ ಬಿಡಬೇಕು. ಅವಾಗ ಹೆಂಡತಿ ಮಕ್ಕಳೆಲ್ಲರೂ ಕೇಳ್ತಾರೆ, ಮಮತೆನೇ ನಮ್ಮ ಮೇಲೆ ಇಲ್ಲದಿದ್ದರೆ, ಮಮತೆಯೇ ಇಲ್ಲದಿದ್ದರೆ ಇನ್ನು ಬದುಕೋದು ಯಾಕೆ? ಒಬ್ಬರಿಗೊಬ್ಬರಿಗೆ ಬಂಧ ಇರೋದೇ ಮಮತಾ. ಚೆನ್ನಾಗಿದೆ. ಎಲ್ಲರೂ ಈ ಕೆಲವು ಶಬ್ದಗಳು ಬಳಸ್ಬಿಡ್ತಾ ಇರ್ತೀವಿ ಸಂಸ್ಕೃತದ್ದೇ, ಆದರೆ ಆ ಸಂಸ್ಕೃತ ಶಬ್ದಗಳ ಅರ್ಥ ಗೊತ್ತಿರಲ್ಲ. ಮಮತಾ ನೋಡ್ರಿ, ಅವರಿಗೆ ನಮ್ಮ ಮೇಲೆ ಮಮತೆಯೇ ಇಲ್ಲ ಅಂದರೆ ಏನು? ಮಮತಾ ಅಂದರೆ ನಿಮ್ಮ ತಲೆಯಲ್ಲಿ ಏನು ಅರ್ಥ ಅದಕ್ಕೆ? ಅಂದರೆ ಪ್ರೀತಿ. ಮಮತೆ ಅಂದರೆ ಪ್ರೀತಿ ಅಲ್ಲ. ಅಲ್ಲ, ಇದೇನು ಹೊಸದಾಗಿ ಹೇಳ್ತಾ ಇದ್ದೀರಲ್ಲ, ನಾವೆಲ್ಲ ಮಮತಾ ಅಂದರೆ ಪ್ರೀತಿ ಅಂತ ಇಟ್ಕೊಂಡೇನೆ ಎಲ್ಲರನ್ನ ಬೈತಾ ಇರ್ತೀವಿ, ನಿಮ್ಗೆ ಮತ್ತೆ ಮಮತೆ ಇಲ್ಲ, ಮಮತೆ ಇಲ್ಲ, ಮಮತೆ ಇಲ್ಲ ಅಂತ. ಮತ್ತೆ ಹಾಗಾದ ಪ್ರೀತಿ ಇಲ್ಲ ಅಂತ ಸಾಕ? ಮಮತೆ ಪ್ರೀತಿ ಒಂದಲ್ವಾ? ಹೌದು, ನೋಯೇ ನೋಡಿ ಅಂದರು. ನೋಡಿ, ಮಮ ಅಂದರೆ ಇದು ನಂದು, ನಂದು ಅಂದರೆ ಮಮ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಭಾವನೆ ಮಮತ. ಅಂದರೆ ಇದು ನಂದು ಇದು ನಂದು ಅಂತ ಭಾವನೆ ಅಷ್ಟೇ. ಮಮತ ಅಂದರೆ ಭಾವನೆ, ಇದು ನಂದು ಅನ್ನುವ ಭಾವನೆಗೆ ಮಮತ ಅಂತ ಹೆಸರು. ಇದು ನಂದು ಅಂತ ಭಾವನೆ. ಪ್ರೀತಿ ಬೇರೆ ಅಲ್ವಾ, ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯ, ವಿಶೇಷವಾಗಿರ್ತಕ್ಕಂಥ ಏನು ಅಭಿಮಾನ ಏನಂತಿರವೆಲ್ಲ, ಅದು ಮಮತೆ ಬೇರೆ. ಸರಿ, ಅಲ್ಲಿಗೆ ಬರೋಣ. ಇವರು ನಮ್ಮವರು ಎಂಬುದೇ ಮಮತ ಅಲ್ವಾ? ಹೌದು, ಅದೇ ಬಿಟ್ಬಿಟ್ರೆ ನಮ್ಮ ಗತಿ ಏನು? ಅವಾಗ ಹೇಳ್ತಾ ಇದ್ದಾರೆ, ಈ ಮಮತ ಅಂದರೆ ಯಾವುದೇ ಆಗಲಿ ಭಾವನೆ ಸತ್ಯವಾದ್ದನ್ನು ಮಾಡಬೇಕು, ಸುಳ್ಳದ್ದನ್ನು ಮಾಡಬಾರ್ದು. ಹೌದು ತಾನೆ? ಈಗ ನಿಮ್ಮ ಕೈಯಲ್ಲಿ 1 ಲಕ್ಷ ರೂಪಾಯಿ ಇದೆ, ಅದು ನಿಮ್ಮ ಸ್ವತ್ತು. ನನಗೆ ಅದರ ಮೇಲೆ ಮಮತೆ ಬಂತು, ಮಮತೆ ಬಂತು, ಅದರ ಮೇಲೆ ತೋರಿಸಿದೆ ಮಮತೆ. ನೀವು ಸುಮ್ಮನೆ ಇರ್ತೀರಾ? ಮಮತ ಅಂದ್ರೇನು? ನಂದು ಅಂತ ಭಾವನೆ ಮಮತೆ. ಆ ಮಮತೆ ನಿಮ್ಮ 1 ಲಕ್ಷ ರೂಪಾಯಿ ಮೇಲೆ ನಂಗೆ ಬಂತು. ಆವಾಗ ನೀವಂದ್ರಿ ಇದೇನ್ರಿ, ನಾವೊಂದು ನಾವೇನ್ ಮಾಡಿದ್ದು, ಕೇವಲ ಮಮತ ತೋರಿಸಿದ್ದಲ್ಲ, ನಿಮ್ಮ ದುಡ್ಡಿನ ಮೇಲೆ ಮಮತೆಯನ್ನು ತೋರಿಸಿದೆ. ಮಮತ ಅಂದ್ರೇನು? ನಂದು ಎಂಬ ಭಾವನೆ. ಹವ ನೀವಂದ್ರಿ, ಅಲ್ಲ ಇರ್ಲಿ ನೀವಂದ್ರಿ, ನಂದು ಭಾವನೆ ಅಲ್ವಾ ಮಮತ ಅಂದ್ರೆ? ನಾವೊಂದು ಇರ್ಲಿ, ಭಾವನೆ ತೋರಿಸೋದಕ್ಕೇನಪ್ಪ ಅಂದ್ರೆ, ನಿಮ್ ದುಡ್ಡಾದರೆ ನಿಮ್ದು ಅಂತ ಭಾವನೆ ಮಾಡಿದರೆ ಸರಿ, ನಿಮ್ದಲ್ಲ ಇದು ನಂದು. ನಂದುಡ್ಡ್ರ ಮೇಲೆ ನಿಮ್ದು ಅಂತ ಭಾವನೆ ಹೇಗೆ ಮಾಡ್ತೀರಾ ಅಲ್ವಾ? ಜಗಳಕ್ಕೆ ಬರ್ತೀರಾ? ಏನು ಇನ್ನು ದುಡ್ಡಿಗೆ ಕೈ ಹಾಕಿಲ್ಲ, ದುಡ್ಡಿಗೆ ಕೈ ಹಾಕಿಲ್ಲ, ನಿಮ್ಮ ಕೈಯಲ್ಲಿರುವ ದುಡ್ಡಿನ ಕಡೆ ಪ್ರೀ ಏನು ಮಮತೆಯಿಂದ ನೋಡ್ತಾ ಇದ್ದೇವೆ. ಏನು ನಂದು 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 ಅಂತ ಮಮತ, ಮಮ ನಂದು ಅಂತ ಆ ದುಡ್ಡು ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ಕೊಳ್ಳಿ. ನೀವು ಕೇಳ್ತೀರ, ಅದೇನು ಹಾಗೆ ನೋಡ್ತಾ ಇದ್ರ ಅಲ್ಲಿ, ಆ ದುಡ್ಡಿದೆ ನಿಮ್ದಲ್ಲ, ನೀವ್ಯಾಕೆ ನೋಡ್ತೀರ ಹಾಗೆ ಶುರು. ಅವಾಗ ಏನು ಹೇಳಿದ್ರಿ, ನಿಮ್ಮದಲ್ಲದ ದುಡ್ಡಿನಲ್ಲಿ ಮಮತೆಯನ್ನು ತೋರಬಾರದು, ಆಸ್ ಪರ್ ಲಾ ಕ್ರೈಮ್ ಅಲ್ವಾ? ಇಲ್ಲೂ ಅಷ್ಟೇ, ಹೆಂಡತಿ ಮಕ್ಕಳು ಎಲ್ಲ ಯಾರದ್ದು ಅಂದರು. ಯಾರದ್ದು ಅಂದರೆ ನಂದು. ಹೌದಾ? ಹೇಗೆ ನಿಂದು? ನಿನಗೆ ಸ್ವಾತಂತ್ರ್ಯ ಇಲ್ಲ, ಈ ಶರೀರವೇ ನಿಂದಲ್ಲ, ದೇವರು ಕೊಟ್ಟ ಶರೀರ, ದೇವರು ಕೊಟ್ಟ ಇಂದ್ರಿಯಗಳು, ದೇವರು ಕೊಟ್ಟ ಪ್ರಾಣ, ದೇವರು ಕೊಟ್ಟ ಹೊರಗಿನ ಮನಸ್ಸು, ಎವ್ರಿಥಿಂಗ್ ಮೇಲೆ ಹಾಕ್ಕೊಳ್ಳೋ ಎಲ್ಲ, ನಿನಗೆ ಕೊಟ್ಟ ಹೆಂಡತಿ ಮಕ್ಕಳು ಅವರೆಲ್ಲ ನಿನ್ನಧೀನವ, ನಿನ್ನಧೀನವ. ನೀನವರನ್ನು ಹುಟ್ಟಾಕಿದೆಯಾ ಅಥವಾ ನೀನು ಇದು ಮಾಡೋದಾ? ಇಲ್ಲಲ್ಲ. ಯಾರದ್ದ ವಸ್ತುಗಳೆಲ್ಲ? ದೇವರದ್ದು. ನೀನು ಪರಮಾಣು, ನಿನ್ನ ಶರೀರದಲ್ಲಿ ತಂದಿಟ್ಟು ಇವೆಲ್ಲ ಅವನೇ ಕಾಲನಾಮಕನಾಗಿ ಹತ್ತಿರ ತಂದು ಕೊಡ್ತಾ ಇದ್ದಾನೆ. ಹೆಂಡತಿ ಮಕ್ಕಳು ದುಡ್ಡು ಮನೆ ಅದು ಇದು ಎಲ್ಲ ಅವನು ತಂದು ಕೊಡ್ತಾ ಇದ್ದಾನೆ. ಅದರ ಮೇಲೆ ಅಥಾರಿಟಿ, POA, ಪವರ್ ಆಫ್ ಅಟಾರ್ನಿ ಯಾರ್ದು? ದೇವರದ್ದು. ದೇವ ಅವುಗಳನ್ನೆಲ್ಲ ನೋಡಿ ಮಮತ ಇಟ್ಟುಕೊಳ್ಳಿಕ್ ಸರಿ, ಯಾಕೆ ಅವನದ್ದು ಮಮತ ನನ್ನದು ಎಂಬ ಭಾವನೆ. ಅದರ ಮೇಲೆ ಯಾರಿಗಿರಬೇಕು? ದೇವರಿಗಿರಬೇಕು. ಯಾವುದರ ಮೇಲೆ? ನಮ್ಮ ಶರೀರದ ಮೇಲೆ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಅಂತ ಏನು ಅನ್ಕೊಂತ ಇದ್ವಲ್ಲ, ಇಲ್ಲಿ ದೇವರು ಕೊಟ್ಟ ಈ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣ, ಹೊರಗಿನ ಎಲ್ಲರ ಶರೀರಗಳು, ಇಂದ್ರಿಯ, ಮನಸ್ಸು, ಪ್ರಾಣ, ಸುತ್ತಿದ್ದ ಪದಾರ್ಥಗಳು ಎಲ್ಲ ದೇವರದ್ದು. ಅವನ ಪ್ರಾಪರ್ಟಿ ಇದು, ಅವನ ಓನ್ ಪ್ರಾಪರ್ಟಿ ಇದು. ಇಲ್ಲಿ ಬಂದೀವಿ ನಾವು, ಸ್ವಲ್ಪ ನಮ್ಮ ಫೆಸಿಲಿಟಿಗಾಗಿ ಕೊಟ್ಟಿದ್ದಾನಪ್ಪ. ದೆನ್ ಅವನದ್ದಾದ ವಸ್ತುಗಳಲ್ಲಿ ನಂದು ಅಂತ ಭಾವನೆ ಮಾಡೋದೇನಿದೆಯಲ್ಲ ಅದು ಸರಿಯಾ ತಪ್ಪ ನೀವೇ ಹೇಳಬೇಕು. ಸರಿ ಅಂತೀರಾ, ನಿಮ್ಮ 1 ಲಕ್ಷ ರೂಪಾಯಿ ಮೇಲೆ ಎಲ್ಲರೂ ಮಮತೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ತಪ್ಪು ಅಂತೀರಾ, ನೀವು ಮಾಡೋದು ಬಿಡಿ. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಇನ್ನೊಬ್ಬರ ದುಡ್ಡಿನ ಮೇಲೆ ಮಮತಾ ಮಾಡ್ತೀರಾ ಜೈಲಲ್ಲಿ ಹಾಕ್ತಾರೆ, ಮತ್ತೆ ದೇವರದರ ಮೇಲೆ, ದೇವರು ಕೊಟ್ಟದ್ದರ ಮೇಲೆ ಇದು ದೇವರದ್ದು ಅಂತ ಭಾವನೆ ಇಲ್ಲದೆ ನಂದಿದು ಅಂತ ನಾವು ಅಂದುಕೊಂಡರೆ ಜೈಲು ಯಾವುದು? ಸಂಸಾರವೇ, ನಾನಾ ಜನ್ಮಗಳು ಬಂದ್ಬಿಡುತ್ತೆ ಆ ಭಾವನೆಯಿಂದಲೇ ಬರುತ್ತೆ. ನೋಡಿ, ಎಲ್ಲ ನಮ್ಮ ದುಃಖಗಳಿಗೆ ಕಾರಣ ಯಾವುದು ಅಂದರೆ ಮೆಂಟಲ್ ಸರ್ಕಸ್ಸೆ. ಸೊ ಇವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೆ ನಾನೆಲ್ಲ ಕೊಟ್ಟಿದ್ದೇನೆ, ನಾನು ಕೊಟ್ಟಿದ್ದೇನೆ ಎಂಬುದು ನಿನಗೆ ನೆನಪಿರಲಿ, ನಿಂದಲ್ಲ ಎಂಬುದು ನೆನಪಿರಲಿ, ನಿಂದಲ್ಲ ನಂದು ದೇವರದ್ದು ಅಂತ ನೆನಪಿದ್ದರೆ ನಂದಲ್ಲ ಎಂಬುದು ತಾನಾಗಿ ಬರುತ್ತೆ. ಹಾಗಾದರೆ ಹೇಗೆ ಮಾಡಬೇಕು? ಹುಟ್ಟಿದಾಗ್ಲಿಂದ ಪ್ರತಿಯೊಂದು ನಂದು 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 ಅಂತ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ರಕ್ತದಲ್ಲಿ ಸೇರಿಕೊಂಡು ಹೋಗಿಬಿಟ್ಟಿದೆ. ಮತ್ತು ಇದನ್ನು ಈ ದೆವ್ವ ಬಿಡಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರಿಗೆ ಯದ್ಯಪಿ ಅವನ ಓನರ್ಶಿಪ್ಪಲ್ಲಿ ಎಲ್ಲ ಇರೋದು, ಅವನಿಗೆ ಮಮತೆ ಇಲ್ಲ, ನಂದು ಅಂತಿಲ್ಲೇ ಇಲ್ಲ, ಬೇಕಾಗಿಲ್ಲ ಅವನಿಗೆ. ಅದಕ್ಕೆ ದೇವರನ್ನು ಮಮತೆ ಇಲ್ಲದವ, ಮಮ ನಂದು ನಂದು ಎಂಬ ಈ ಭಾವನೆ ಇಲ್ಲದವ ಅಂತ ದೇವರನ್ನು ಸದಾ ಚಿಂತನೆ ಮಾಡಿದರೆ ನಮ್ಮಲ್ಲೂ ನಮ್ಮದಲ್ಲದ್ದನ್ನು ಹಿಡ್ಕೊಂಡು ನಮ್ಮದು ನಮ್ಮದು ಅಂತ ನಾವು ಏನು ಸರ್ಕಸ್ ಮಾಡ್ತಾ ಇದೀವಲ್ಲ ಆ ದುರ್ಬುದ್ಧಿ ಹೋಗ್ಬಿಡುತ್ತೆ. ಮತ್ತು ಪ್ರಶ್ನೆ, ಸರಿ ಆಸ್ ಪರ್ ಲಾ ಈ ಇರೋದೆಲ್ಲ ದೇವರದ್ದು, ಅಲ್ಲಿ ನಂದು ಅಂತ ಭಾವನೆ ಮಾಡಿದರೆ ತಪ್ಪು ಅಂತೀರಿ, ಯುದ್ಧ ಮಾಡ್ತೀರಪ್ಪ. ಆದರೆ ಗಂಡ ಹೆಂಡತಿ ಮಕ್ಕಳು ಅಂತೆಲ್ಲ ಇದ್ದಾಗ ಇವ್ರು ನನ್ನವರು ನನ್ನವರು ಅಂತ ಆ ಪ್ರೀತಿ ಇರಬೇಕಲ್ಲ, ಆ ಪ್ರೀತಿಯೇ ನನ್ನವರು ಅಂತ ತೋರಿಸೋದು. ಇಲ್ಲಿ ನೀವೇನಂದ್ರಿ, ನನ್ನವರು ಎಂಬ ಭಾವನೆ ಮಮತ, ಪ್ರೀತಿ ಬೇರೆ ಅಂತ ಹೇಳಿದಿರಿ. ಪ್ರೀತಿ ಮಮತೆ ಎರಡು ಬೆರಕೆ ಆಗಿರುತ್ತೆ ಲೋಕದಲ್ಲಿ. ನನ್ನದು ಅಂತ ಅಭಿಮಾನ, ಆ ವಿಶೇಷವಾದ ನನ್ನದು ಅಂತ ಭಾವನೆ ಮೂಲಕ ಪ್ರೀತಿ ತೋರ್ತಾ ಇರ್ತಾರೆ. ನನ್ನದು ಎಂಬ ಭಾವನೆ ಇಲ್ಲದಿದ್ದರೆ ಬದುಕಿನಲ್ಲಿ ರುಚಿಯೇ ಇರಲಲ್ಲ. ಆವಾಗಂದ್ರು ನಮ್ಮದಲ್ಲದ್ದನ್ನು ಹಿಡ್ಕೊಂಡು ನಮ್ಮದು ಅಂದುಕೊಳ್ಳೋದರಲ್ಲಿ ಅಷ್ಟು ರುಚಿ ಇದೆಯಾ? ಅದು ತಪ್ಪಾಗಿ ಅಭ್ಯಾಸ ಆಗಿದೆ, ಆದ್ದರಿಂದ ಅದಕ್ಕೆ ಅದು ಹಿಂದೆ ಬೀಳ್ತಾ ಇದ್ದೀವಿ ನಾವು. ಮತ್ತಿನ್ನೇನು, ಏನಿರಬೇಕು ಇದ್ದದ್ದು? ಏನಿರಬೇಕು ಇದ್ದದ್ದಿದ್ರೆ ಸಾಕು. ಏನು? ನಾನು ದೇವರ ಅಧೀನ, ಹೌದು ಅಲ್ವೋ? ಹೌದು, ಈ ಶರೀರ ದೇವರು ಕೊಟ್ಟದ್ದು ಅವನ ಅಧೀನ, ಇಂದ್ರಿಯಗಳು ದೇವರು ಕೊಟ್ಟದ್ದು ಅವನ ಅಧೀನ, ಮನಸ್ಸು ದೇವರು ಕೊಟ್ಟದ್ದು ಅವನ ಅಧೀನ, ಪ್ರಾಣ ದೇವರು ಕೊಟ್ಟದ್ದು ಅವನ ಅಧೀನ, ಇಷ್ಟು ಇರಬೇಕು. ಇನ್ನು ಈ ಹೆಂಡತಿ ಮಕ್ಕಳು ಎಲ್ಲ ಅವನು ಕೊಟ್ಟದ್ದು, ಇವರು ನನ್ನ ಅಧೀನ ಅಲ್ಲ. ಹಾಂ, ನನ್ನವರು ಅಂತೀಯಾ? ಈ ಜನ್ಮದಲ್ಲಿ ಬಂದದ್ದಕ್ಕೆ ನಿನ್ನವರು ಭಾವನೆ ಮಾಡ್ತಾ ಇದೀಯಾ? ಹೋದ ಜನ್ಮದಲ್ಲಿ ಬಂದವರು ಪಕ್ಕ ಮನೆಯಲ್ಲೇ ಇದ್ದಾರೆ, ಅವರಲ್ಲಿ ನನ್ನವರು ಆ ಜನ್ಮದಲ್ಲಿ ಇದ್ದಷ್ಟು ಕಾಲ ನನ್ನವರು ನನ್ನವರು ಅಂತ ಒದ್ದಾಡಿದ್ದಾಯಿತು, ಸತ್ತ ಮೇಲೆ ಇಲ್ಲಿ ಬಂದ ಮೇಲೆ ನನ್ನವರಲ್ಲ ನೋಡಿದ ಕೂಡಲೇ ಕೆಂಡ ಕಾರ್ತಾ ಅವ್ರು ನೋಡ್ತಾ ಇರ್ತೀವಿ ಪಕ್ಕ ಮನೆಯವ್ರನ್ನ. ಹೋದ ಜನ್ಮದಲ್ಲಿ ನಮ್ಮವರೇ ಅವರು ಅಲ್ವಾ? ಹಾಗಾದರೆ ಈ ನನ್ನವರು ಎಂಬುದು ಸ್ಟೇಬಲ್ ಅಲ್ಲ, ಹೋಗ್ತಾ ಇದೆ. ನನ್ನದಲ್ಲದರ ಮೇಲೆ ನನ್ನದು ಎಂಬ ಭಾವನೆ, ಅದು ಕೃತ್ರಿಮವಾದ್ದು, ಅದು ತೃಪ್ತಿ ಕೊಡ್ತಾ ಇದೆ ಅಂದರೆ ಆ ತೃಪ್ತಿ ನಿಲ್ಲಲ್ಲ, ಹೋಗಿಬಿಡುತ್ತೆ. ಹಾಗಾದರೆ ಟೋಟಲ್ ಮೆಂಟಲ್ ಸೆಟಪ್ಪೇ ಚೇಂಜ್ ಮಾಡ್ಕೋಬೇಕು. ಹಾಂ, ಅಂದರೆ ನನ್ನವರು ಎಂಬ ಭಾವನೆಯೇ ಇರಬಾರ್ದ ಅಂತ ಒದ್ದಾಟ ಒದ್ದಾಟ ಒದ್ದಾಟ. ಹೌದಲ್ವೋ? ಹೇಗೆ ಎಲ್ಲ ದೇವರೇ ಮಾಡಿಸ್ತಾ ಇದ್ದಾನೆ ಅಂತ ಸತ್ಯವಾದ್ದನ್ನು ಹೇಳಿದರೆ ಎಲ್ಲ ದೇವರೇ ಮಾಡಿಸ್ತಾರ, ನಾವಾಗಿ ಮಾಡೋದು ಯಾವುದು ಇಲ್ವಾ ಅಂತ ಒಳಗೆ ಕೊರಗು ಹೇಗೆ ಭೀಕರ ಕರೋನಾ ಥರ ಬಂದ್ಬಿಡುತ್ತೋ, ಹಾಗೆ ಮಮತೆಯೇ ಇಲ್ಲದಿದ್ದರೆ ಬದುಕೋದು ಹೇಗೆ ಅಂತ ತಲೆ ಹಿಡ್ಕೊಂಡು ಕೂಡ್ತೀವಿ. ಆ ದೇವರಂದರು ಅಲ್ಲ, ಆ ಮಮತ ಅಂತ ನನ್ನವರು ಎಂಬ ಭಾವನೆ ಇದೆಯಲ್ಲ, ಅದು ಹೇಗೆ, ಇನ್ ವಿಚ್ ವೇ ಯು ಆರ್ ಎಕ್ಸ್ಪೆಕ್ಟಿಂಗ್. ಆ ಹೇಳ್ತಾ ಇದ್ದಾರೆ, ನಾನು ದೇವರಿಗೆ ಸಂಬಂಧಪಟ್ಟವ, ಮಮತ ಕಳ್ಕೋಬೇಕು ಅಂತ ಒಂದು ಶಬ್ದ ಹಾಕಿದ್ರಲ್ಲಿ ಅದು ಹೇಳಲಿಕ್ಕೆ ನಂಗೆ ಇಷ್ಟೊತ್ತು ಹಿಡಿತಾ ಇದೆ. ಹಾ, ನಾನು ದೇವರಿಗೆ ಸಂಬಂಧಪಟ್ಟವ. ಏನು, ಹೇಗೆ ಸಂಬಂಧಪಟ್ಟಿದೀಯಾ ನೀನು ದೇವರಿಗೆ, ನಿಂಗೂ ದೇವರಿಗೆ ಏನು ಸಂಬಂಧ? ಅವನು ಬಿಂಬ, ನಾನು ಪ್ರತಿಬಿಂಬ, ಬಿಂಬದ ಮೇಲೆ ಆಧಾರಪಟ್ಟದ್ದೇ ಪ್ರತಿಬಿಂಬ, ಪ್ರತಿಬಿಂಬಕ್ಕೂ ಬಿಂಬಕ್ಕೂ ಜೋಡಿ ಅನಾದಿ ಹಿಂದಿದೆ, ಬಿಂಬ ಪ್ರತಿಬಿಂಬಗಳಿಗೆ ಜೋಡಿ ಯಾವಾಗಲೂ, ಬಿಂಬನ ಮೇಲೆ ಆಧಾರಪಟ್ಟು ಬಿಂಬನ ಜೊತೆಗೇ ಸದಾ ಇರತಕ್ಕಂಥದ್ದು ಪ್ರತಿಬಿಂಬ, ನಾವು ದೇವರ ಪ್ರತಿಬಿಂಬ. ಆದ್ದರಿಂದ ಅದಕ್ಕೆ ದಾಸರಂದರು, ನಿನ್ನವ ನಿನ್ನವ ಶ್ರೀನಿವಾಸ. ದೇವ ಕೇಳ್ದ, ಹೇಗೆ ನನ್ನವ, ಇನ್ ವಿಚ್ ವೇ ಯು ಆರ್ ಕನೆಕ್ಟೆಡ್? ಅಯ್ಯ, ನಿನ್ನ ಪ್ರತಿಬಿಂಬನೋ, ಅರ್ಥ ಆಯ್ತಾ ಬಾ. ಅದು ಅರ್ಥ ಆಗದೆ ಬರೇ ನಿನ್ನವ 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 ಅಂತ ತಾಳ ಹೊಡಿತಾರೆ ಹೋಗಾಚೆಗೆ ಅಂತ. ಅರ್ಥ ಗೊತ್ತಿಲ್ಲದೆ ತಾಳ ಯಾಕೆ ಬರೀತೀಯ ಪಾಪ? ಆ ತಾಳ ಒಂದು 70 ರೂಪಾಯಿ 80 ರೂಪಾಯಿ ಇರುತ್ತೆ, ಉಡುಪಿಯಲ್ಲೂ ಸಿಗುತ್ತೆ, ಇಲ್ಲೂ ಸಿಗಬಹುದು. ಪಾಪ ಅದನ್ನು ಒಡೆದು 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 ತಾಳ ಎಲ್ಲ ಹಿಡಿದಪ್ಪಕ್ಕಿರೋದು ಹಣ್ಣಕ್ಕೆ ಆಗ್ಬಿಟ್ಟಿರ್ತದೆ. ತಾವು ಭಜನೆ ಮಾಡಿ 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 ಅರ್ಥ ಗೊತ್ತಿಲ್ಲ, ಏನಿಲ್ಲ, ಮಾಡಿದ್ದೇ ಮಾಡಿದ್ದು ಭಜನೆ. ನಿನ್ನವ ಅಂತೆಲ್ಲ ಹೇಗೆ? ಹಾಂ, ಇವನ ಪ್ರತಿಬಿಂಬ, ನಿನ್ನ ಪ್ರತಿಬಿಂಬನಾದ್ದರಿಂದ ನಾನು ನಿನ್ನವ. ಎಸ್. ಅವರು ಮನೆಯಲ್ಲಿ ದೇವರು ಕೊಟ್ಟಾರಲ್ಲ, ಹೆಂಡತಿ ಮಕ್ಕಳು ಎಲ್ಲರೂ ದೇವರ ಪ್ರತಿಬಿಂಬರು, ಅದಂತೂ ಸತ್ಯ. ಹೌದಾ? ಅಂಥ ಕಾಲಕ್ಕೆ ನಮಗೆ ಏನೋ ಕನೆಕ್ಷನ್ ಬಂತಲ್ಲ, ಥ್ರೂ ದೇವರು ಸಮ್ ಕನೆಕ್ಷನ್ ಏನೋ ಬರ್ತಾ ಇದೆ, ರಿಯಲ್ ಕನೆಕ್ಷನ್. ಏನು ಅಂದರೆ, ದೇವರು ನನ್ನವ, ಅವನಿಗೆ ಸಂಬಂಧಪಟ್ಟವರಾದವರಿಂದ ನನ್ನವರು. ಹೌದ್ ತಾನೆ? ಮಮತ ನನ್ನದು ಹೇಗೆ? ಅದಕ್ಕೆ ದೇವ ಅಂದ, ಈ ಮಮತೆ ಯಾವುದು ಅನ್ರಿಯಲ್ಲು ಅದು ಬಿಟ್ಬಿಡು, ಯಾವುದು ರಿಯಲ್ ಆಗಿದೆಯೋ ಮಮತೆ ತಗೋ. ನಿಂಗೇನು ಹೆಂಡತಿ ಮಕ್ಕಳು, ಅಯ್ಯೋ ನನ್ನವರು ಅಂತ ಇಲ್ದಂಗ್ರೆ ಬದುಕೋದು ಹೇಗೆ, ಮಾಡು ನನ್ನವರು ಅಂತ. ಹೇಗೆ? ದೇವರನ್ನು ಮರೆತು ನನ್ನವರು ಅಂದರೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದರು. ಅದರಲ್ಲಿ ಏನಿದೆ ಆ ಭಾವನೆಯಲ್ಲಿ? ಅದಕ್ಕೆ ಹೇಳ್ತಾರೆ, ದೇವರನ್ನು ಮರೆತು ನಮ್ಮವರ ಮೇಲೆ, ನಮ್ಮವರು ನಮ್ಮವರು ಅಂತ ಏನು ಮಾಡ್ತೀವಲ್ಲ, ನಮ್ಮವರು ಅಂತ ಇಟ್ಕೊಂಡು. ಹೌದಲ್ವ? ಅದನ್ನು ಭಾಗಿಸಿ ನೋಡಿದ್ರು ಏನು ಒಳಗಿದೆ, ನನ್ನ ಅಧೀನದವರು, ನನಗೆ ಸಂಬಂಧಪಟ್ಟವರು, ನನಗೆ ಸಂಬಂಧಪಟ್ಟವರು ನನ್ನ ಅಧೀನದವರು ಅಲ್ವಾ? ನೋಡಿ, ಮನೆಯಲ್ಲಿ ತುಂಬ ಜನ ಇದ್ದಾರೆ, ಪಕ್ಕ ಮನೆಯವರು ಒಬ್ಬರೇ ಇದ್ದಾರೆ, ನೀವು ಅವರು ದಿನಾಗೂ ಬೆಳಗ್ಗೆ ಮೀಟ್ ಆಗ್ತೀರ ವಾಕಿಂಗಲ್ಲಿ. ಅವರು ನೋಡಿದರು ನಿಮ್ಮನೇಲಿ, ಓ ಭಾಳ ಎಲ್ಲ ಫಂಕ್ಷನ್ ನಡೀತಾ ಇತ್ತು. ಅದಕ್ಕಂದರು, ಏನಪ್ಪ ನೀವೆಲ್ಲ ಭಾಳ ಇದ್ದ ನಿಮ್ಮವರೆಲ್ಲ, ನಿಮ್ಮದೊಂದು ಇಟ್ಕೋಬೇಡಿ, ಯಾರು ಕೇಳಿದರು, ನಿಮ್ಮ ತುಂಬ ಜನ ಇದ್ದಾರೆ, ನಿಮಗೆ ನಿಮ್ಮವರು ತುಂಬ ಜನ. ಅವಾಗ ಆ ವ್ಯಕ್ತಿ ಅಂದ, ನಮ್ಮವರು ಅಂತ ಯಾರಿಲ್ರಿ, ಅಲ್ರಿ ಮನೆ ತುಂಬ ಜನ ಇದ್ದಾರಲ್ವಾ? ಇದ್ದಾರೆ, ಒಬ್ಬರು ನನ್ನ ಮಾತು ಕೇಳಲ್ಲ, ನನ್ನ ಹಿಡಿತದಲ್ಲಿ ಯಾರೂ ಇಲ್ಲ, ನನ್ನವರಲ್ಲ. ಹೌದಲ್ವೋ? ನನ್ನವರು ಅಂದರೆ ನನ್ನ ಮೇಲೆ ಪ್ರೀತಿ ತೋರುವವರು, ಹಾಗೆ ನನ್ನ ಮಾತು ಕೇಳುವವರು. ಇದು ಒಳಗೇ ಕೂತಿರುತ್ತೆ ನೋಡಿ ಎಲ್ಲರೂ. ಈ ನನ್ನವರು ಎಂಬುದು ಪೋಸ್ಟ್ ಮಾರ್ಟಮ್ ಮಾಡಿದರೆ ಪ್ರತಿಯೊಬ್ಬರಲ್ಲಿ ಇದು ಕೂತಿರುತ್ತೆ. ಒಳಗೇ ಸೂತ್ರ, ಹೂಗಳೊಳಗೆ ಹಗ್ಗ ಬಂದಂತೆ ಕಾಣಿಸಲ್ಲ ಹಗ್ಗ, ಹೂ ಸರ ಮಾತ್ರ ಕಾಣಿಸುತ್ತೆ ಸುಂದರವಾಗಿ, ಒಳಗೆ ಹಗ್ಗ ಕಾಣಿಸಲ್ಲ. ಈ ಎಲ್ಲ ಹೂಗಳನ್ನು ನಾನು ನನ್ನವರು ಅಂತೆಲ್ಲ ಹೋದ ಒಳಗೆ ಹಗ್ಗ ಏನು ಅಂದರೆ ನನ್ನ ಮಾತು ಕೇಳುವವರು. ಹೌದಲ್ವ? ಹಾಂ, ನನ್ನ ಮಾತು ಕೇಳುವವರು. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಸರಿಯಾಗ್ತಲ್ಲ, ಯಾರು ನಿನ್ನ ಮಾತು ಕೇಳಲ್ಲ, ಒಳಗಿದ್ದು ನಾನು ಪ್ರೇರಣೆ ಮಾಡಿದರೆ ಅವನ ಮಾತು ಕೇಳ್ರಿ ಅಂತ ನಿನ್ನ ಮಾತು ಕೇಳ್ತಾರೆ. ಬೇಡ ಅಂದರೆ ನಿನ್ನ ಮಾತು ಕೇಳೋ ನಾಥರೇ ಇಲ್ಲ. ಅದರಿಂದ ನಿನ್ನ ಮಾತು ಕೇಳುವವರು ಎಂಬುದು ಸುಳ್ಳು. ಇನ್ನು ನಿನಗೆ ಸಂಬಂಧಪಟ್ಟವರಾದ್ದರಿಂದ ನನ್ನವರು ಅಂತೀಯ, ನಿನಗೆ ಸಂಬಂಧವೇ ಇಲ್ಲ, ನಾನು ತಂದು ಹಾಕಿದೆ ಎಲ್ಲರನ್ನ, ಅದರಿಂದ ನೀ ಅಂದ್ಕೊಳ್ತಾ ಇದೀಯ. ಯಾರಿಗೆ ಯಾರೋ ಪುರಂದರ ವಿಠಲ. ಹೌದು. ಸೊ ಮತ್ತೆ ಈ ಮಮತ ನಂದು ಅಂತಿದ್ರೆ ತೃಪ್ತಿ ಬರ್ತಾ ಇದೆಯಲ್ಲ, ಅವ ದೇವ ಅಂದ. ಪಡಬೇಕಾದ ರೀತಿಯಲ್ಲಿ ಪಡು, ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮಮತ ಏನು? ಮಮತ ದೇವರಿಗೆ ನಾನು ಪ್ರತಿಬಿಂಬ, ನಾನು ದೇವರಿಗೆ ಸಂಬಂಧಪಟ್ಟವ, ನನಗೆ ದೇವರ ಸಂಬಂಧ, ದೇವರಿಗೂ ಅವರಿಗೂ ಸಂಬಂಧ, ಅವರ ಪ್ರತಿಬಿ ದೇವರ ಪ್ರತಿಬಿಂಬರವರು. ಆದ್ದರಿಂದ ನಾನು ದೇವರವ, ಅವರು ದೇವರವರು, ಆದ್ದರಿಂದ ನಾವೆಲ್ಲರೂ ದೇವರವರು. ಆದ್ದರಿಂದ ದೇವರು ನನಗೆ ಕೊಟ್ಟ ಇವರು ದೇವರವರು. ನನ್ನವರು ಅಂದರೆ ದೇವರು ನನಗೆ ಕೊಟ್ಟಂಥ ದೇವ ಭಕ್ತರು. ಈ ರೀತಿಯಲ್ಲಿ ಮಮತೆ ಬೆಳೆಸಿಕೊಂಡ್ರೆ ಅದು ಗಟ್ಟಿಯಾಗಿ ನಿಲ್ಲುತ್ತೆ, ಮೋಕ್ಷಕ್ಕೆ ಕಾರಣ ಆಗುತ್ತೆ, ಸಂತೋಷಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಈ ಮಮತೆಯನ್ನು ಬಿಡಬೇಕಾದ್ರೆ ಯಾವ ಮಮತೆ, ಯಾವ ಅದರ ಮೇಲೆ ಅಥಾರಿಟಿ, ನಂದು ಅಂತ ಏನು ಭಾವನೆ ಇದೆಯಲ್ಲ, ಅದು ಕಳ್ಕೋಬೇಕಾದ್ರೆ ಏನು ಬೇಕು ಅಂದರೆ ರಿಯಾಲಿಟಿ ನಮಗೆ ಗೊತ್ತಾಗಬೇಕು, ಅದನ್ನು ಆಕ್ಸೆಪ್ಟ್ ಮಾಡಬೇಕು, ಅಪ್ಲೈ ಮಾಡಬೇಕು. ಅಪ್ಲೈ ಅಂತೀರಾ, ಇಂಪ್ಲೈ ಅಂತೀರಾ, ಏನು ಬೇಕಾದರೂ ಮಾಡಿ. ಹೌದಾ? ಅದಕ್ಕೆ ಹೇಳ್ತಾರೆ ಜಾಯಾದಿಶು ಉದಾಸೀನ. ಯಾರು ಭಾಗವತ ಕೇಳಿದ್ರು ಆನ್ಲೈನಲ್ಲೋ ಡೈರೆಕ್ಟ್ ಆಚಾರ ಹತ್ರ ಸ್ವಾಮಿಗಳ ಹತ್ರ ಕೇಳಿದ್ರು, ಹೇಳೋದಷ್ಟು ಇಷ್ಟೆ. ನೋಡಪ್ಪ, ಹೆಂಡತಿ ಮಕ್ಕಳು ಎಲ್ಲರ ಮೇಲೆ ಉದಾಸೀನವಾಗಿರಬೇಕು, ಮಮತೆ ಇರಬಾರ್ದು. ಆಯ್ತು ಸ್ವಾಮಿ, ಮನೆಗೆ ಹೋದ. ಹೋದ ಕಾಲಕ್ಕಿಂತ ಈ ಉದಾಸೀನ, ಮೊದಲು ನಗ್ತಾ ಇದ್ದ, ಎಲ್ಲ ಸರಿ ಇದ್ದ, ಇವಾಗ ಉದಾಸೀನ ಆಗಿರ್ಬೇಕಲ್ಲ. ಅದಕ್ಕೆ ಸೀರಿಯಸ್, ಎಲ್ಲರೂ ಏನಾಯ್ತು ಇವರಿಗೆ ಅಂತ ನೋಡ್ತಾ ಇದ್ದ. ಪಾಪ ನೋಡಿದರೆ ಇಲ್ಲ, ಅಲ್ಲಿ ಈ ಪ್ರವಚನದಲ್ಲಿ ಹೇಳಿದ್ದಾರೆ ನಾನು ಉದಾಸೀನ ಆಗಿರ್ಬೇಕಂತೆ, ನಿಮ್ಮ ಮೇಲೆ ನಾನು ಮಮತೆ ಇಟ್ಕೋಬಾರ್ದಂತೆ, ಇಟ್ಕೊಂಡ್ರೆ ಮೋಕ್ಷ ಬರಲ್ಲಂತೆ. ಅಯ್ಯೋ ರಾಮ, ನೀವು ಪ್ರವಚನಕ್ಕೆ ಹೋಗಿ ಕೆಟ್ಟವರು ಅಂದರೆ ನೀವೊಬ್ಬರೇ ಇದ್ದೀರಿ, ನೀವು ಪ್ರವಚನಕ್ಕೆ ಹೋಗಬೇಡಿ ಅಂಥೇಳಿ. ಅವರಂಬೋದೇನು, ಎಲ್ಲರಿಗೂ ಪ್ರವಚನಕ್ಕೆ ಹೋಗಿ ಬಂದು ಮಮತೆ ಜಾಸ್ತಿ ಆಗ್ತಾ ಇದೆ, ನಿಮಗೆ ಮಮತೆ ಕಡಿಮೆ ಆಗಿಬಿಟ್ರೆ ಹೇಗೆ? ಅದಕ್ಕೆ ಮಮತೆ ಮಾಡಬೇಕಾದ ರೀತಿ ಬೇರೆ. ಅದಕ್ಕೆ ಉದಾಸೀನ ಮಮತ ಶೂನ್ಯ ಅಂದರೆ ಅದರ ಮೇಲೆ, ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಅವರ ಶರೀರದ ಮೇಲೆ, ಕೊನೆಗೆ ನನ್ನ ಶರೀರದ ಮೇಲೆ ನನಗೆ ಅಧಿಕಾರವಿಲ್ಲ. ನನಗೆ ಸಂಬಂಧಪಟ್ಟವರಲ್ಲವೇ ಅಲ್ಲ, ಜೀವನಿಗೆ ಜೀವ ಸಂಬಂಧವೇ ಇಲ್ಲ. ಸೊ ನನ್ನವರಲ್ಲ, ಆ ರೀತಿಯಲ್ಲಿ ನನ್ನವರಲ್ಲ, ಆದರೆ ದೇವರ ಭಕ್ತರು, ದೇವರ ಪ್ರತಿಬಿಂಬರು, ನಾನು ದೇವರ ಪ್ರತಿಬಿಂಬ, ಆದ್ದರಿಂದ ನನ್ನವರು. ಈ ಸಂಬಂಧ, ದೇವರ ಮೂಲಕ ಸಂಬಂಧ ಬಂದಿದೆಯಲ್ಲ ಅದು ಗಟ್ಟಿ, ಅದು ಯಾವಾಗಾದರೂ ಇರುತ್ತೆ, ಪರ್ಮನೆಂಟ್. ಆ ರೀತಿ ಪ್ರೀತಿ ಬೆಳೆಸ್ಕೊಂಡ್ರೆ, ಇಲ್ಲ ಇದು ನಂದು ಅಂತಿದ್ರೇ ಟೇಸ್ಟ್ ಇರತ್ತಪ್ಪ, ಅದು ಎಷ್ಟು ದೇವರವರು ದೇವರು ದೇವರು ಸರ್ಕಸ್ ಮಾಡಿದರೂ ಆ ರುಚಿ ಬರಲ್ಲ ನೋಡಿ. ಆವಾಗ ಹೇಳಿದರು ಈ ನೀವು ಅಂದುಕೊಳ್ಳುವಂಥ ಮಮತೆ ಏನಿದೆಯಲ್ಲ ಅದರ ರುಚಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಏನು ರುಚಿ ಅಂದರೆ ಹೇಳಿದ್ರೆ ನಮ್ಮ ಮಾತು ಕೇಳೋ ಪರ್ಯಂತವೇ ಅವರ ಮೇಲಿರುತ್ತೆ. ಬೇಕಾದರೆ ಅದನ್ನು ಒಳಗೆ ಒಡೆದು ನೋಡಿ. ಅನೇಕ ಜನ, ಅನೇಕ ಜನ ನನ್ನ ಮಾತು ಕೇಳತಾ ಇಲ್ಲ. ಇವಾಗ ನೋಡಿ ಮದುವೆಗಳಾಗ್ತಾ ಇರತ್ತೆ, ಹಳೆಯ ಕಾಲದಲ್ಲಿ ಅಡ್ಜಸ್ಟ್ ಆಗ್ತಾ ಇದ್ರು, ಇದು ಹೊರಗೆ ಬೀಳ್ತಾ ಇದ್ದಿಲ್ಲ. ಈಗಂತೂ ಬಾಹಾಬಾಹಿ ಮುಷ್ಟಾಮುಷ್ಟಿ, ಯಾರು ಫೈಟಿಂಗ್, ಮದುವೆ ಆದಂಥ ಹುಡುಗ ಹುಡುಗಿ ಹೌದಾನೆ, ರೀಸೆಂಟ್ ಆಗಿ ಮದುವೆ ಆದಂತಹ ಎಲ್ಲರೂ ಅಷ್ಟೆ. ನೀನೆಷ್ಟು ನೀನೆಷ್ಟು, ನಾನೆಷ್ಟು ನೀನೆಷ್ಟು, ಹಾಕಿ ಒಬ್ಬರಿಗೊಬ್ಬರು. ಅದರಲ್ಲಿ ಹುಡುಗಿ ಕಡೆ ತಂದೆ ತಾಯಿ, ಹುಡುಗನ ಕಡೆ ತಂದೆ ತಾಯಿ, ಎಲ್ಲ ಯುದ್ಧದಲ್ಲಿ ಸಪೋರ್ಟಿಂಗ್ ಕೊಟ್ಟಂತ ಎಲ್ಲ ರಣರಂಗ ನಡೀತಾ ಇರುತ್ತೆ. ಏನದಲ್ಲಿ, ಹಾಂ ನೀನೆಷ್ಟು ನಾನೆಷ್ಟು, ನೀನೆಷ್ಟು ನಾನೆಷ್ಟು, ಯುದ್ಧ. ಹೌದಾ? ಈ ಒಂದು ಈ ವಾತಾವರಣದಲ್ಲಿ ಮಮತಾ ಅಂತ ಏನು ಬಂಧ ಹಾಕ್ತಾರಲ್ಲ ತಾಳಿ ಕಟ್ಟಿದ ಮೇಲೆ, 3 ತಿಂಗಳಿಗೆ ಅಪ್ಲೈ ಮಾಡ್ತಾರೆ ಡೈವರ್ಸ್ಗೆ, 1 ವರ್ಷ ಆದರೂ ಕೊಡಲ್ಲ. ಯಾಕೆ? ವೆಯ್ಟ್ ಮಾಡಬೇಕು. ಯಾಕೆ ಡೈವರ್ಸಿಗೆ ಹೋದರು ಅಂದರೆ, ನೋಡ್ರಿ ನಾನು ಅವ್ರ ಸರಿ ಬದುಕಲಿಕ್ಕಾಗಲ್ಲ, ಯಾಕೆ ನನ್ನ ಮಾತೇ ಕೇಳಲ್ಲ ಹುಡುಗ ಹುಡುಗಿ ಅಂತೇಳಿ, ನನ್ನ ಮಾತೇ ಕೇಳಲ್ಲ ಅವರು, ಆದ್ದರಿಂದ ನನಗೂ ಬೇಡ ಅಂತ ಇಬ್ಬರು ಕಾಲಿಂದ ಒಬ್ಬರನ್ನೊಬ್ಬರು ಹೊದ್ಕೊಂಡ್ಬಿಟ್ಟು ಹೊರಡೋಗ್ತಾ ಇರ್ತಾರೆ. ಹೌದಲ್ವೇ? ಹಾಗಾದರೆ ಇಲ್ಲಿ ಮಮತಾ ಅಂಬೋದಕ್ಕೆ ಡೆಫಿನಿಷನ್ ಏನು ಅಂದರೆ, ನನ್ನ ಮಾತೇ ಕೇಳಲ್ಲ. ಅದಕ್ಕೇನಾಯಿತು? ಮಾತು ಕೇಳದೇ ಇರೋದರಿಂದ ಏನಾಯಿತು? ಸಿಟ್ಟು ಬರ್ತಾ ಇದೆ, ತುಂಬ ಸಿಟ್ಟುಗಳು ಬರ್ತಾ ಇದೆ, ಅದಕ್ಕೆ ಪ್ರೀತಿ ಹಾರಿ ಹೋಗಿಬಿಡ್ತಾ ಇದೆ. ಅದಕ್ಕೆ ನೀನು ಬೇಡ, ನಿನ್ನ ಇದು ಬೇಡ ಅಂತ ಹೋಗ್ತಾ ಇದ್ದಾರೆ. ಆ ನೋಡಿ, ಈ ಮಮತೆ ಯಾವಾಗಾದರೂ ಕತ್ತರಿಸಿ ಹೋಗುತ್ತೆ, ಯಾವಾಗಾದರೂ ಕತ್ತರಿಸಿ ಹೋಗುತ್ತೆ ಆ ಮಮತೆ. ಇದನ್ನು ಬಿಟ್ಟು ಸ್ವಾಮಿ ನೀ ಕೊಟ್ಟ ವ್ಯಕ್ತಿಯಪ್ಪ, ಕೈ ಹಿಡಿತಾ ಇದ್ದೀನಿ, ನೀನು ಅವರ ದೋಷಗಳ ಸಹಿತವಾಗಿ ಪ್ರೀತಿ ಮಾಡ್ತೀಯ ನಿನ್ನ ಭಕ್ತರನ್ನು, ನಿನ್ನ ಪ್ರತಿಬಿಂಬರನ್ನು. ನಾನು ನಿನ್ನ ಪ್ರತಿಬಿಂಬ, ನಿನ್ನೆಲ್ಲರೂ ಗುಣ ನನಗೂ ಕೊಡಯ್ಯ. ನಿನ್ನ ಭಕ್ತರಾದ ಈ ಹೆಂಡತಿ ಅಥವಾ ಗಂಡ ಯಾರು ಬಂದಿದ್ದಾರೋ ಅವರನ್ನು ನಿನ್ನ ಭಕ್ತರು ಅಂತ ಪ್ರೀತಿ ಮಾಡಿ, ಆದ್ದರಿಂದ ನನ್ನವರು ಅಂತ ಪ್ರೀತಿ ಮಾಡುವ ಭಾಗ್ಯ ಕೊಡು. ಹಾಗೆ ಅವರಲ್ಲಿ ದೋಷಗಳ ಸಹಿತವಾಗಿ ಅವರ ಸೇವಾ ಮಾಡುವ ಭಾಗ್ಯ ಕೊಡು ಅಂತ ಈ ಚಾನಲಲ್ಲಿ ಹೋಗಿಬಿಟ್ರೆ, ಅವರು ನಮ್ಮ ಮಾತು ಕೇಳಿದ್ರು ಕೇಳದಿದ್ರು ಅವರಲ್ಲಿ ಭಗವಂತನ ಪೂಜಾ ನಡೀತಾ ಇರುತ್ತೆ, ಗಾಡಿ ಓಡ್ತಾ ಇರುತ್ತೆ. ಇದು ಹಳೆ ಸೆಟಪ್, ಹಳೆಯ ಸೆಟಪ್ ಎಲ್ಲ. ಈಗ ಹೊಸ ಸೆಟಪ್ ಏನಿದೆ, ನಂದು ಅಂತ, ಅದಕ್ಕೆಲ್ಲ ಮುರಿದು ಹೋಗ್ತಾ ಇದೆ. ಅದಕ್ಕೆ ಹೇಳಿದ್ರೆ ಈ ಮಮತಾ ಅಂಬೋದು ಏನಿದೆಯಲ್ಲ, ನಂದು, ನನ್ನ ಮಾತು ಕೇಳುವವರು, ನನ್ನ ಮೇಲೆ ಪ್ರೀತಿ ಮಾಡುವವರು, ಈ ಸೆಲ್ಫಿಶ್ನೆಸ್ ಏನಿದೆ ಅದನ್ನು ಮಮತಾ ಅಂತ ಕರೀತೀರಾ? ಅದಿದ್ರೆ ಯಾವಾಗಾದರೂ ಸರಿ ಈ ಬಂಧಗಳು ಕತ್ತರಿಸಿ ಹೋಗುತ್ತೆ ತೆಳುವಾದ ದಾರದಂತೆ. ಯಾವಾಗಾದರೂ ಡೇಂಜರೇ. ಈ ಥರ ಮಮತೆ ಇಟ್ಕೊಳ್ತೀರಾ? ಭಗವಂತ ಮಮ, ನನ್ನವ. ಯಾಕೆ? ನಾನವನ ಪ್ರತಿಬಿಂಬ, ಅದರಿಂದ ನನ್ನವ, ಅದರಿಂದ ಅವರು ನನ್ನವರು, ಅದರಿಂದ ನನ್ನವರು ಅಂತ ಹೀಗೆ ಕರ್ಕೊಂತೀರಾ? ಎಷ್ಟೇ ದೋಷಗಳಿದ್ರು, ಎಷ್ಟೇ ನಿಮ್ಮ ಮಾತು ಕೇಳದಿದ್ರು, ಅವ್ರನ್ನ ಬಿಡುವ ಪ್ರಸಕ್ತಿಯೇ ಇರಲ್ಲ. ಅವರ ಜೊತೆ ಜೊತೆಗೇ ನಾವು ಹೋಗ್ತಾ ಇರ್ತೀವಿ. ದೋಷಗಳು ಅಡ್ಜಸ್ಟ್ ಆಗ್ತಾ ಇರುತ್ತೆ, ದೋಷಗಳಿಂದ ಅಡ್ಜಸ್ಟ್ ಆಗುವ ನೇಚರ್ ನಮ್ಮಲ್ಲಿ ಬರುತ್ತೆ. ಯಾವಾಗ ಈ ಬಂಧ ದೇವರ ಮೂಲಕ ಸುತ್ತಾಕೊಂಡ್ರೆ ಹಗ್ಗ ಆಗಿಬಿಡುತ್ತೆ, ಒಬ್ಬರನ್ನೊಬ್ಬರು ಬಿಡುವ ಪ್ರಸಕ್ತಿಯೇ ಇರಲ್ಲ. ದೇವರನ್ನ ಬಿಟ್ಟು ನಂದು ಅಂತ ಹೋಯ್ತಾ ಆ ಬಂಧ ನೋಡಿ, ಆ ಬಂಧ ಹೊಸದಾಗಿದ್ರೆ ಡೈವರ್ಸಿಗೆ ಹೋಗುತ್ತೆ, ಹಳೆಯದಾಗಿದ್ದರೆ ಒಳಗೊಳಗೇ ರಪ್ಚರಿಂದ ಹಾಗೇ ಬದುಕು ಹೋಗ್ತಾ ಇರುತ್ತೆ, ಸಂತೋಷ ಇರಲ್ಲ. ಹಾಂ ಬಿಟ್ಟಿರಲ್ಲ, ಹಳೆಯದಾದ್ದರಿಂದ ಸಂಬಂಧಗಳು ಹಾಗೆ 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 ಹೋಗ್ತಿರ್ತಾರೆ. ಆದರೆ ಯಾರಾದರೆ ಕೇವಲ ದೇವರನ್ನು ಮರೆತು ಈ ರೀತಿಯಾಗಿ ನಂದು ಅಂತ ಅಂಟಿಕೊಂಡಿರ್ತಾರೋ, ಅಲ್ಲಿ ಒಬ್ಬರ ಮಾತೊಬ್ಬರು ಕೇಳದಿದ್ದರೆ ಘರ್ಷಣೆ 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 ಬರ್ತಾ ಇರುತ್ತೆ, 24 ತಾಸು ಘರ್ಷಣೆ. ಕೊನೆಗೆ ಬಿಟ್ಟೋದ್ರೆ ಒಬ್ಬರ ಮೇಲೊಬ್ಬರಿಗೆ ಡಿಪೆಂಡೆನ್ಸಿ ಇರುತ್ತೆ, ಬದುಕಲಿಕ್ಕಾಗಲ್ಲ, ಆದ್ದರಿಂದ ಒಂದು ಕಡೆ ಕಚ್ಕೊಂಡಿರ್ತಾರೆ. ಒಂದು ಕಡೆ ಇರ್ತಾರೆ. ಹೌದಲ್ವೋ? ಹಾಗಾದರೆ ಈ ಮಮತೆ ಇದ್ರೆ ಏನಾಗುತ್ತೆ? ಒಂದ ವ್ಯಕ್ತಿಗಳು ದೂರ ಆಗ್ತಾರೆ, ಒಂದ ಹತ್ತಿರವಿದ್ದರೂ ಕೂಡ ಶತ್ರುಗಳಂತೆ, ಒಂದೇ ಮನೆಯಲ್ಲಿರುವಂಥ ಶತ್ರುಗಳಂತೆ ಬದುಕ್ತಾ ಇರ್ತಾರೆ. ಬೆಳಿಗ್ಗೆದ್ದ ಕೂಡಲೇ ಖಡ್ಗ, ಬಾಹ, ಬಾಹಿ, ಮುಷ್ಟ, ಮುಷ್ಟಿ ನಡೀತಾ ಇರುತ್ತೆ. ಮನಃಶಾಂತಿ ಇರಲ್ಲ. ಪ್ರಪಂಚಕ್ಕಲ್ಲೇ ಹೇಳ್ಕೊತಾ ಇರ್ತಾರೆ, ನಂಗೆ ಮನಃಶಾಂತಿ ಇಲ್ಲ, ಮನಃಶಾಂತಿ ಇಲ್ಲ, ಇವ್ರನ್ನ ಕಟ್ಕೊಂಡು ಕಾಲಕ್ಕಿಂತ, ಇವ್ರನ್ನ ಕಟ್ಕೊಂಡು ಕಾಲಕ್ಕಿಂತ ಅಂತ. ಇದೊಂದು ವಿಶೇಷ. ಅದೆಲ್ಲದ ಕಾರಣ ಯಾವುದು? ಈ ಮಮತೆ ಅಲ್ವಾ. ಮತ್ತೆ ಈ ಮಮತೆಯೇ ಇಲ್ಲದಿದ್ರೆ ಬದುಕೋದು ಹೇಗ್ರಿ ಅಂತ ಕೇಳ್ತೀರಲ್ಲ, ಆ ಮಮತೆಯೇ ಹಾಳು ಮಾಡ್ತಾ ಇದೆ. ಇನ್ನೊಂದು ಮಮತೆ ಇಟ್ಟುಕೊಳ್ಳಿ, ಭಗವಂತನ ಮೂಲಕ ಇಟ್ಟುಕೊಂಡ್ರೆ ಒಳ್ಳೆಯದು. ಯಾಕೆ ನಾನು ಇಷ್ಟು ಹೇಳದಿದ್ದರೆ ಈ ಶಬ್ದ ನಮಗೆ ಅಪಾರ್ಥ ಆಗಿ ಬಿಡುತ್ತೆ. ಕೇವಲ ನಾನು ಹೆಂಡತಿ ಮಕ್ಕಳು ಇವರು ಮಗ ಎಲ್ಲರಲ್ಲಿ ಮಮತೆ ಬಿಡಬೇಕು, ಉದಾಸೀನನಾಗಿರಬೇಕು, ಅವರ ಮೇಲೆ ಏನೋ ಚೂರು ಪ್ರೀತಿಯೂ ತೋರಬಾರ್ದು. ಹೇಗಾಗ್ಬಿಡುತ್ತಲ್ಲ ಮ್ಯಾಮ್, ಮನೆಯೆಲ್ಲ ಕೂಡ ಧ್ವನ್ನ ಆಗ್ಬಿಡುತ್ತೆ ಈ ಒಂದು ಉಪದೇಶ ಕೇಳಿಬಿಟ್ರೆ. ಅದಕ್ಕಂದ್ರು ಹಿಂದೆ ನನ್ನವರು ಅಂತ ಸೆಲ್ಫಿಶ್ನೆಸ್ಸಿಂದ ಏನು ಪ್ರೀತಿ ತೋರ್ತಾ ಇದೆಯಲ್ಲ, ಅದಕ್ಕೆ ಕೋಟಿ ಪಟ್ಟು ಪ್ರೀತಿ ಇವಾಗ ಬರುತ್ತೆ. ಯಾಕೆ ಅಂದರೆ, ಹಾ ಸ್ವಾಮಿ, ಇವರು ಪರ್ಮನೆಂಟ್ ನನ್ನವರು, ನಾನು ವೈಕುಂಠಕ್ಕೆ ಹೋಗಿ ಇವಾಗ ನಿನ್ನ ಹೊಟ್ಟೆಯಿಂದ ಬಂದ ಸಜ್ಜನರೆಲ್ಲರೂ ಕೂಡ ಈಗ ಸಂಸಾರದಲ್ಲಿದ್ದೀವಿ. ಒಂದ್ ಜನ್ಮದಲ್ಲಿ ಒಬ್ಬರು ಸರಿ ಸೆಟ್ ಆಗಿರ್ತೀವಿ, ಇನ್ನೊಂದು ಜನ್ಮದಲ್ಲಿ ಬಿಟ್ಟು ಹೋಗ್ಬಿಟ್ಟು ಇನ್ನೊಬ್ಬರು ಸರಿ ಇರ್ತೀವಿ. ಒಟ್ಟಾರೆ ಪ್ರಳಯ ಕಾಲ ಮುಗಿದ ಮೇಲೆ ಮೋಕ್ಷಕ್ಕೆ ಹೋಗುವಾಗ ಈ ಎಲ್ಲ ಸಜ್ಜನರು ಮೋಕ್ಷದಲ್ಲಿ ಬಿದ್ದಿರ್ತಾರಾ ಇಲ್ವಾ, ಎಲ್ಲ ಬರ್ತಾರಾ ಇಲ್ವಾ? ಹಾಗಾದರೆ ನನಗೆ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಸಜ್ಜನರು, ನೋಡಿ ಮೋಕ್ಷಕ್ಕೆ ಹೋದ ಮೇಲೆ ನಮಗಂತೂ ಗೊತ್ತಾಗತ್ತಲ್ಲ, ದೇವರು ಎಚ್ಚರ ಕೊಡ್ತಾರಲ್ಲ ಏನು ಅಂತ, ಎಷ್ಟು ಜನ್ಮಗಳಲ್ಲಿ ಎಷ್ಟೆಷ್ಟು ಜನ ನಮ್ಮ ಕನೆಕ್ಷನ್ ಇದ್ದಾರೆ ಅಂತ ನೋಡಿದ ಕಾಲಕ್ಕೆಲ್ಲ ನೆನಪಾಗುತ್ತಾ ಇಲ್ಲ. ಅವಾಗ ಅಪ್ಪ, ಇಷ್ಟು ಜನ್ಮಗಳಲ್ಲಿ ಬಂದ ಸಜ್ಜನರೆಲ್ಲ ನನ್ನ ಜೊತೆಗೇ ಇದ್ದಾರೆ, ಮೋಕ್ಷದಲ್ಲೂ ಬಿಡಲ್ಲ ಇವರನ್ನು, ನನ್ನವರು ಅಂತ ಪ್ರೀತಿ ಮಾಡ್ತೀವಿ. ಹೌದಲ್ಲೋ? ಆ ಪ್ರೀತಿ ಮಾಡಬೇಡ ಅಂತ ಯಾರೂ ಹೇಳಿಲ್ಲ, ಈ ತ್ರೂ ಪ್ರಾಪರ್ ಚಾನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಇನ್ನೂ ಜಾಸ್ತಿ ಪ್ರೀತಿ ಬರುತ್ತೆ. ಯಾಕೆ ಗೊತ್ತಾ? ಸ್ವಾಮಿ, ನಿನ್ನವರಪ್ಪ, ನೀನು ನನ್ನ ಮೇಲೆ ಇಷ್ಟು ಕರುಣ ತೋರ್ತಾ ಇದ್ದಿ, ಅವರಿಗೆ ನಿನ್ನ ಪರಿಚಯ ಇಲ್ಲ, ಮಕ್ಕಳು ಹೆಂಡತಿಯೋ ಗಂಡನೋ ದೇವರ ಪರಿಚಯವೇ ಇಲ್ಲ, ಯಾವುದರ ಪರಿಚಯವೂ ಇಲ್ಲ. ಅವರ ಪಾಡಿಗೆ ಅವರು ತಿಂತಾರೆ, ಏನೋ ಓದ್ತಾರೆ, ನಗುತ್ತಾರೆ, ಫೋನ್ ನೋಡ್ತಾ ಇರ್ತಾ ಇರ್ತಾರೆ, ಏನು ಜಗಳ ಆಡ್ತಿರ್ತಾರೆ, ಹೋಗ್ತಿರ್ತಾರೆ, ಅವರದ್ದೇ ಗುಂಗು, ಓದು, ಉದ್ಯೋಗ, ಹೆಂಡತಿ, ಮಕ್ಕಳು, ಇದು ಪಡ್ಕೋಬೇಕು ಅಂತ ಇದೇ ದೀಕ್ಷೆಯಿಂದ ರನ್ನಿಂಗ್ ಇರುತ್ತೆ ಅವ್ರದ್ದು. ಈ ಗುಂಪಿನ ಮಧ್ಯೆ ನಿಮಗೇನು ದೇವರದ್ದು ಬಂತಪ್ಪ, ಅವಾಗ ದೇವರಲ್ಲಿ ಏನು ಹೇಳ್ತೀರಿ? ಎಷ್ಟು ಜನ್ಮಗಳು ನಾನು ಹೀಗಿದ್ನೋ ಹರಿಯೇ, ಈ ಜನ್ಮದಲ್ಲಿ ನೀನು ಕೊಟ್ಟಿಯಪ್ಪ ಈ ಥರ ಒಂದು ವಿಶೇಷ ಚಿಂತನೆ ಕೊಟ್ಟಿದೀಯಾ, ಮತ್ತೆ ಇವರಿಗೆ ಇನ್ನೂ ಕೊಡಲಿಲ್ಲ, ಅವರೆಲ್ಲರೂ ಕೂಡ ನಿಮ್ಮ ಮಾತು ಯಾರು ಕೇಳಲ್ಲ, ನೀವು ಪ್ರವಚನ ಕೇಳ್ತೀರಾ, ಆನಂದ ಪಡ್ತೀರಾ, ಅವ್ರು ಹೇಳಿದ್ರೆ ಅವರು ಅಂತಾರೆ ನೀನು ಏನು ಬೇಕಾದರೂ ನೋಡ್ಕೊ, ನನ್ನ ತಂಟೆಗೆ ಬರಬೇಡ. ನಿಮ್ಗ ಆ ಪ್ರವಚನ ಕೇಳಿದ ಮೇಲೆ ಆ ಪ್ರವಚನದಲ್ಲಿ ಏನೇನು ವಿಷಯ ಬಂದಿರುತ್ತೆ ಅದೆಲ್ಲ ಅವ್ರ ಮುಂದೆ ಹೇಳಬೇಕು ಅಂತ ಆ ಥರ ಇರುತ್ತೆ. ಹೌದಾ? ಕೇಳಿದ್ದನ್ನು ಹೇಳಬೇಕು ಅಂತ ಅವರ ಡೆಡ್ಲಿ ರಿವರ್ಸ್ ಆಗಿರ್ತಾರೆ. ನೀವು ಹೇಳಲಿಕ್ಕೆ ಶುರು ಮಾಡಿದರೆ ನಂಗೆ ಕಾಟ ಕೊಡಬೇಡ, ನನ್ನ ಕರಿಬೇಡ, ನೀ ಕೇಳಿದ್ದೆಲ್ಲ ನನ್ನ ಮುಂದೆಲ್ಲ ಹೇಳಬೇಡ, ನಿನ್ನ ಪಾಡಿ ನೀ ಸೈಲೆಂಟಾಗಿರು ಅಂತ ಅನೇಕ ಮನೆಗಳಲ್ಲಿ ಉಪದೇಶಗಳಿರುತ್ತೆ. ಗಂಡನಿಗಾಗಲಿ ಹೆಂಡತಿಗಾಗಲಿ ಎಲ್ಲರ ಮಕ್ಕಳಾಗಲಿ ಎಲ್ಲ ಹಾಗೆ ಇರ್ತಾರೆ. ಅವರನ್ನು ನೋಡಿದಾಗ ಅಯ್ಯೋ ಇವರೆಲ್ಲ ತಮ್ಮ ಜೀವನದ ಬೆಲೆ ತಿಳ್ಕೊಳ್ಳೋದಾಗ ಹಾಳಾಗ್ತಿದ್ದಾರಲ್ಲ ಅಂತ, ನಿಮ್ಮ ಮಾತು ಕೇಳ್ತಾ ಇಲ್ಲಲ್ಲ ಅಂತ. ಹೋದರೆ ಹೋಯ್ತು ಸ್ವಾಮಿ, ಇವ್ರನ್ನ ಧಾರ ಮಾಡು ಅಂತ ಕೇಳ್ತೀರೋ ಇಲ್ವೋ? ಹಾಂ, ಅದೇ ಈ ಮಮತ, ದೇವರ ಮೂಪೂರ್ವಕ ಬಂದಂಥ ಮಮತೆ ಬಂದರೆ ಯಾರನ್ನೂ ಬಿಡೋ ಪ್ರಸಕ್ತಿ ಇಲ್ಲ. ಕೇವಲ ದೇವರನ್ನು ಬಿಟ್ಟು ಸೆಲ್ಫಿಶ್ನೆಸ್, ಸ್ವಾರ್ಥ, ಅದಕ್ಕೆ ಮಮತಾ ಅಂತ ಹೆಸರಿಡ್ತೀರಾ? ಅದು ಬಿಡಿ, ಅದು ಬಿಟ್ಟರೆ ನಿಮಗೆ ಒಳ್ಳೆಯದು, ಅದು ರಿಯಲ್ ಅಲ್ಲ. ರಿಯಾಲಿಟಿಗೆ ಹತ್ತಿರ ಬನ್ನಿ. ನಾವು ಯಾವಾಗ ರಿಯಾಲಿಟಿಗೆ ಹತ್ತಿರ ಬರ್ತೀವೋ, ಎಲ್ಲ ದೇವರ ಅಧೀನ ಅಂಬೋದು ನಮ್ಮ ತಲೆಗೆ ಎಷ್ಟು ಅರ್ಥ ಆಗುತ್ತೋ ಅವಾಗ ಈ ಮಮತ, ನಂದು ನಂದು ಅಂಬೋದು ಬಿಟ್ಟು ಹೋಗ್ತದದು. ಇನ್ನೊಂದು ರೀತಿ ಪ್ರೀತಿ ತೋರುವ ಮಾರ್ಗ ನಮಗೆ ದೇವರು ಕೊಡ್ತಾ ಇದ್ದಾನೆ. ಆದ್ದರಿಂದ ಉದಾಸೀನ ಸಮಂ ಪಶ್ಯೇತ್, ಸಮಂ ಪಶ್ಯೇತ್ ಇಲ್ಲಿ ವಿಶೇಷ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಹೆಂಡತಿ ಮಕ್ಕಳಲ್ಲಿ ನಮಗೆಷ್ಟು ಪ್ರಯೋಜನವೋ ಅವರಿಗೂ ಪ್ರಯೋಜನ ನಮ್ಮಲ್ಲಿದೆಯಲ್ಲ, ಎರಡೂ ಸಮಾನವಾಗಿ ನೋಡಬೇಕು. ಇನ್ನೊಂದರ್ಥ ಎಲ್ಲರಲ್ಲಿ ದೇವರಿದ್ದಾನೆ, ಹೌದಲ್ವೋ? ಅವನ ಹೆಸರು ಸಮ, ಅವನ ಹೆಸರೇ ಸಮ. ಆದ್ದರಿಂದ ಎಲ್ಲರಲ್ಲೂ ದೇವರನ್ನು ನೋಡಲಿಕ್ಕೆ ಶುರು ಮಾಡಿದೆ. ಏನಂತ ದೇವರು ನೋಡೋದು ಅಂದರೆ ಬರೀ ದೇವರಿದ್ದಾನೆ ದೇವರಿದ್ದಾನೆ ಅಂತಲ್ಲ, ದೇವರಿದ್ದಾನೆ ಅವನೇ ಅವನ ಸೊತ್ತು ಈ ಶರೀರಗಳೆಲ್ಲ, ಇವರು ಅವನ ಸೊತ್ತು ಅವನ ಅಧೀನ. ಈ ಕೊಟ್ಟ ಶರೀರಗಳೆಲ್ಲ ಅವನದ್ದು, ಈ ನಂದು ಅವನ ನನ್ನ ಶರೀರವು ಅವನ ಅಧೀನ, ಹಾಗೆ ಈ ಎಲ್ಲ ಪದಾರ್ಥಗಳೆಲ್ಲ ಯಾರ್ದು ಓನರು, ಅವನೇ ಓನರು. ನಂದಲ್ಲ, ನಿಂದೆ 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 ನಿಂದೆ. ಇದು ಎಷ್ಟರವರೆಗೂ ನಮಗೆ ತಲೆಯಲ್ಲಿ ರೆಕಾರ್ಡ್ ಬರ್ತಾ ಇರತ್ತೆ ಅಷ್ಟರ ಪರ್ಯಂತ ನಾವು ಸೇಫ್ ಆಗಿರ್ತೀವಿ. ಎಷ್ಟರ ಪರ್ಯಂತ ಇದು ಬರಲ್ಲ, ಎಸ್ ಸುತ್ತ ಹಾಕೊಂಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸಮಂ ಪಶ್ಯೇತ್, ಅಂದರೆ ಎಲ್ಲರೊಳಗೆ ಸಮನಾಗಿರುವ ದೇವರನ್ನು ನೋಡುತ್ತಾರೆ. ಅಂದರೆ ಅವರವರ ಕರ್ಮಾನುಸಾರ ಅವರವರಿಂದ ಪ್ರೇರಣೆ ಮಾಡುತ್ತಾ, ಪ್ರೇರಣೆಯನ್ನು ಮಾಡುತ್ತಾ, ಅವರವರನ್ನು ಪ್ರೇರಣೆ ಮಾಡುತ್ತಾ ಅವರೊಳಗೇ ಇರತಕ್ಕ ದೇವರನ್ನು ನೋಡುತ್ತಾ ಇದ್ದರೆ, ಸಮನಾದ ದೇವರನ್ನು ನೋಡಿದರೆ ಅವನ ಮೂಲಕ ನಮಗೆ ಸಂಬಂಧ, ಅವನೇ ಅಲ್ಲಿದ್ದಾನೆ ಅವನ ಮೂಲಕ ನಮಗವ್ರಿಗೂ ಸಂಬಂಧ, ಹೌದು? ಆ ರೀತಿ ಸಮಂ ಪಶ್ಯೇತ್, ಸಮನಾದ ಭಗವಂತನನ್ನು ನೋಡಿದರೆ ಅವಾಗ ಮಮತಾ ಬರುತ್ತೆ. ಯಾವ ಮಮತಾ? ಭಗವಂತನಿಗೆ ಸಂಬಂಧಪಟ್ಟವರು ನಾವು, ನಮ್ಮದು ಅಂತ ಬರುತ್ತೆ, ಹೌದಲ್ವೋ? ಆ ಇನ್ನು ಹೇಳ್ತಾರೆ ನಂತರ ಸರ್ವೇಷು ಅರ್ಥಮಿವಾತ್ಮನಃ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಸರ್ವೇಷು ಜಯಾಪತ್ಯಾದಿಷು ಆತ್ಮನಃ ಸ್ವಸ್ಯ ಅರ್ಥಮಿವ ಪ್ರಯೋಜನಂ ಉಭಯೋಃ ಸಮಂ ನತು ವಿಶೇಷಂ ಪಶ್ಯೇತ್. ಇದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ನನಗೆ ನಾನು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಲ್ಲ ಅದು ಇಂಪಾರ್ಟೆಂಟ್, ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ಇದು ಬಹಳ ಒಳ್ಳೆ ವಿಚಾರವನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ಬಹಳ ದೊಡ್ಡ ವಿಚಾರ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಬ್ಬರು ಈ ಸಂಸಾರದಲ್ಲಿ ಇರತಕ್ಕಂಥ ಯಾವ ಇಬ್ಬರಾದರೂ ಹೆಂಡತಿ ಮಕ್ಕಳಾಗಿರಬಹುದು, ಯಾರ್ಯಾರೇ ಆಗಿರಬಹುದು, ಮಕ್ಕ ಆದಮೇಲೆ ಗಂಡ ಹೆಂಡತಿ ಆಗಿರಬಹುದು, ತಂದೆ ಮಕ್ಕಳು ಆಗಿರಬಹುದು, ಬಂಧುಗಳಾಗಿರಬಹುದು, ಯಾವುದೇ ಆಗಿರಬಹುದು, ಇಲ್ಲಿ ನೋಡಿ ಈ ಸಾಮಾನ್ಯ ಈ ಮಾತಿನ ಚಕಮಕಿ ಮನೆಗಳಲ್ಲಿ ಬರ್ತಾ ಇರುತ್ತೆ ನೋಡಿ. ಏ ನೀನು ನನಗೆ ತಕ್ಕಂತೆ ಇಲ್ಲ, ಹಂಗೆ ಅಂಬಲ್ಲ, ನನಗೆ ತಕ್ಕಂತೆ ಇಲ್ಲ ಅಂತ ಅಂಬಲ್ಲ, ನನ್ನ ಮೇಲೆ ನಿನ್ನ ಪ್ರೀತಿಯೇ ತೋರಿಸಲ್ಲ, ನಿನಗೆ ನನ್ನ ಮೇಲೆ ಅಭಿಮಾನವೇ ಇಲ್ಲ ಅಂತ ಇವರು ಬಾಣ ಪ್ರಯೋಗ. ಅಂದರೆ ಏನು, ಅವರ ಮೇಲೆ ಪ್ರೀತಿ ತೋರಿಸೋದು ಅಂದರೆ ಅವರ ಮಾತು ಕೇಳೋದು, ಅವರು ತಕ್ಕಂತೆ ಇರುವುದು, ಈ ನಾನಾ ಡೆಫಿನೇಷನ್ಸ್ ಇರುತ್ತಲ್ಲ ಅದು ನಿನ್ನಲ್ಲಿಲ್ಲ ಅಂತ ಇವರು ಕಂಪ್ಲೇಂಟ್ ಹೌದಾನೆ? ಎಸ್. ಇದು ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋ ಪ್ರಯೋಜನ, ಸ್ವಪ್ರಯೋಜನ, ಇದು ನಿನ್ನಿಂದ ನಂಗೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್. ಬೆಳಿಗ್ಗೆ ಎದ್ದ ಕೂಡಲೇ ನೀವು ನನ್ನ ಮೇಲೆ ಪ್ರೀತಿ ತೋರ್ತಾ ಇಲ್ಲ, ನೀವು ನಾನು ಹೇಳಿದೆ ಕೇಳಲ್ಲ, ನೀವು ಅದು ತರಲ್ಲ, ಈ ತರ, ಈ ಎಲ್ಲ ಶುರು. ಅಂದರೆ ನಾನು ನಿನ್ನಿಂದ ಏನು ಪ್ರಯೋಜನ ಅಪೇಕ್ಷೆ ಪಡ್ತಾ ಇದ್ದೇನೆ, ಇಟ್ ಇಸ್ ನಾಟ್ ಕಮಿಂಗ್, ಹೌದಲ್ವಾ? ಇಮ್ಮಿಡಿಯೇಟಾಗಿ ಅಲ್ಲಿಂದ ಬಾಲ್ ಬರುತ್ತೆ ಏನಂತ, ನೀನು ನನಗೇನು ಕೊಡ್ತಾ ಇಲ್ಲ, ನೀನು ಇದು ಮಾಡ್ತಾ ಇಲ್ಲ, ನಿನಗೆ ಅಲ್ಲಿ ಮತ್ತು ಮಾತುಗಳು ಬರ್ತಾ ಇರತ್ತೆ, ನಿನಗೆ ನನ್ನಿಂದ ಬರುವ ಪ್ರಯೋಜನ ಇಂಪಾರ್ಟೆಂಟ್ ಆಗಿದೆ, ನಿನ್ನಿಂದ ನನಗೆ ಬರಬೇಕಾಗಿದ್ದು ನಿನಗಿಂಪಾರ್ಟೆಂಟ್ ಅಲ್ಲ, ನಮಗೆ ಬೇಕಾಗಿದ್ದು ನೀನೇನು ಕೊಡಲ್ಲ, ನಮಗೆ ಬೇಕಾಗಿದ್ದ ಕಡೆ ಇಂಪಾರ್ಟೆನ್ಸ್ ಇರಲ್ಲ. ನಮ್ಮಿಂದ ಬೇಕಾಗಿದ್ದೇನಿದೆ ಅದು ಬಂದಿಲ್ಲ ಅಂತ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಜಗಳಾಡ್ತಿರಲ್ಲ, ಏನ್ ಮನುಷ್ಯರೇ ನೀವು? ಹೌದೋ ಅಲ್ವೋ? ಸೇಮ್ ಅನಾದಿ ಕಾಲದ ಡೈಲಾಗ್ ಇದು. ಅನಾದಿ ಕಾಲದ ಸಂಸಾರದಲ್ಲಿ ಬರುವಂತ ಪ್ರಚಂಡ ಡೈಲಾಗ್ ಅದು. ಬೇಕಾದ್ರೆ ಸ್ವಲ್ಪ ವರ್ಡ್ಸು ಫೋರ್ಸು ಡಿಫರೆನ್ಸ್ ಇರ್ಬೋದು. ಕೆಲವರು ಸೈಲೆಂಟ್ ಆಗಿ ಕಣ್ಣುಗಳಿಂದ ತೋರಿಬೋದು, ಕೆಲವರು ಅಂದರೆ ಕೆಲವ್ರ ಮನೆಗಳಲ್ಲಿ ಮಾತುಗಳಿರಲ್ಲ. ಅಸಲು ಅವ್ರ ಮನೆಗೆ ಹೋದರೆ ಯಪ್ಪ ನಾವು ಮಾತಾಡಿದ್ರೆ ಎಲ್ಲ ರಾಕ್ಷಸರ ಥರ ನೋಡ್ತಿರ್ತಾರೆ. ಯಾಕೆ ಅವ್ರ ಮಾತೇ ಮಾತಾಡಲ್ಲ, ಮತ್ತೆ ಈ ಜಗಳ ಯಾವುದಿರಲ್ಲ ಅಲ್ಲ, ಸೈಲೆಂಟಾಗ ಜಗಳ ಆಡ್ತಿರ್ತಾರೆ, ಹೆಚ್ಚು ಸೌಂಡ್ ಇರಲ್ಲ. ಕೆಲವರು ವಿತ್ ಸೌಂಡ್ ಎಫೆಕ್ಟು ಜಗಳ ಆಡ್ತಿರ್ತಾರೆ. ಇಲ್ಲಿ ಒಟ್ಟಾರೆ ಆ ಅಂತರ್ಯುದ್ಧ ಅಂಬೋದಿದ್ದೇ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನೊಬ್ಬರಿಂದ ಏನು ನಾನು ಪ್ರಯೋಜನವನ್ನು ಅಪೇಕ್ಷೆ ಪಡ್ತಾ ಇರ್ತೀನಿ, ಆ ಪ್ರಯೋಜನ ಇನ್ನೊಬ್ಬರಿಗೆ ನನ್ನಿಂದ ಬರಬೇಕಾಗಿದ್ದು ಹಾಗೇ ಇದೆ ಎಂಬುದು ನಮ್ಮ ತಲೆಗೆ ಬಂದರೆ ಈ ಯುದ್ಧ ಇರಲ್ಲ. ಮಮತಾ ಎಂಬುದರ ಒಂದು ಮುಖ ಏನು ಅಂದರೆ ನನ್ನವರು 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 ಅಂತ ಏನು ಈ ಮಮತಾ ಸೋಕಾಳು ಬಿಡಬೇಕಾದ ಮಮತಾ ಏನಿದೆಯಲ್ಲ ಅದರ ಒಂದು ಫೇಸ್ ಯಾವುದು ಅಂದರೆ ಅವರಿಂದ ನನಗೆ ಬರಬೇಕಾಗಿದ್ದೇನು ಅಂತಿಟ್ಟುಕೊಂಡು ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತಾ ಅದಕ್ಕೆ ಸುಂದರವಾದ ಒಂದು ಮೇಲೆ ಯಾವುದು ಈ ಗಿಫ್ಟ್ಗೆಲ್ಲ ರ್ಯಾಪರ್ ಹಾಕ್ತಾರಲ್ಲ, ಒಳಗೆ ಏನು ಬೇಕಾದ್ರೂ ಇಟ್ಟಿರ್ಬೋದು, ರ್ಯಾಪರ್ ಮಾತ್ರ ಸೂಪರ್ ಆಗಿರುತ್ತೆ. ಹೌದು ತಾನೆ? ಯಾವನು ಮನೆಯಲ್ಲಿ ಕೆಲಸಕ್ಕೆ ಬರದೇ ಪದಾರ್ಥ ಏನೋ ಬಿದ್ದಿತ್ತು, ಅದನ್ನು ತೊಳೆದ, ಅದಕ್ಕೊಂದು ರ್ಯಾಪರ್ ಹಾಕಿದ, ಸೂಪರ್ ರ್ಯಾಪರ್ ಹಾಕಿದ, ಕೊಟ್ಟ, ನೋಡ್ಲಿಕ್ಕೆ ಹೇಗಿರುತ್ತೆ, ಅದ್ಭುತ ಹೊಳಿತಾ ಇರುತ್ತೆ, ಒಳಗೆ ನೋಡಿದ್ರೆ ಗೊತ್ತಾಗ್ತದೆ ತಾನೆ. ಅದೇ ಥರ ಈ ಮಮತಾ ನಂದು ನಂದು ಅಂತ ಬ್ಯೂಟಿಫುಲ್ ರ್ಯಾಪರ್ ಹಾಕಿ ಒಳಗೇನಿರುತ್ತಲ್ಲ, ಇನ್ನೊಬ್ಬರಿಂದ ನಮ್ಮ ಪ್ರಯೋಜನ ಅಪೇಕ್ಷೆ ಪಡುವುದು, ಎಕ್ಸ್ಪೆಕ್ಟಿಂಗ್ ಸೋ ಮೆನಿ ಥಿಂಗ್ಸ್, ಅದಕ್ಕೆ ಮಮತಾ ಅಂತ ಹೆಸರಿಟ್ಟಿದ್ದೀವಲ್ಲ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏನದು, ನೀನು ಇನ್ನೊಬ್ಬರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯೋ ನಿನ್ನಿಂದ ಅವ್ರಿಗೂ ಅದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿನ್ನ ಎಕ್ಸ್ಪೆಕ್ಟೇಷನ್ಗೆ ಪ್ರಾಧಾನ್ಯತೆ ಕೊಟ್ಟು ಅವರ ಎಕ್ಸ್ಪೆಕ್ಟೇಷನ್ಗೆ ನೀನು ಪ್ರಾಧಾನ್ಯತೆ ಕೊಡದಿದ್ದರೆ ರಪ್ಚರ್ ಬರುತ್ತಯ್ಯ. ಆದ್ದರಿಂದ ಸಮಂ ಪಶ್ಯೇತ್, ನಿನಗಲ್ಲಿಂದ ಎಷ್ಟು ಬೇಕೋ ಅವರಿಗೆ ನೀವು ಅಷ್ಟೇ ಕೊಟ್ಟರೆ ಸಮ ಚೆನ್ನಾಗಿರು. ಅದೇ ಇಲ್ಲಿ ಹೇಳಿದರು, ಸಮಂ ಪಶ್ಯೇತ್. ಹಾ, ಇನ್ನೊಂದರ್ಥ ಹೇಳ್ತಾ ಇದ್ದಾರೆ. ಹಾ, ಇದು ಲೌಕಿಕದಿಂದ. ಇನ್ನೊಂದು ವೈದಿಕದಿಂದ ಬಂದಾಗ, ದೇವರ ಸಾಧನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ, ಅವರೂ ಅದಕ್ಕೆ ಬಂದಿದ್ದಾರೆ, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ದೇವರ ಸಾಧನೆ ಮಾಡುವವರು ಅಂತ ಆಲೋಚನೆ ದೈವಿಕವಾಗಿದ್ದವರಿಗೆ ಬರುತ್ತೆ, ಬರಬೇಕದು. ಅದೇ ಮಮತಾ, ಆ ರೀತಿಯಲ್ಲಿ ದೇವರಿಗೆ ಸಂಬಂಧಪಟ್ಟವರಾದ್ದರಿಂದ ನನ್ನವರು. ಇದರಲ್ಲೂ ಕೂಡ ನನ್ನ ಸಾಧನೆಗೆ ಇವರು ಎಷ್ಟು ಸಹಕಾರ ಕೊಡಬೇಕು ಅಂತ ಅಲ್ಲೂ ಎಕ್ಸ್ಪೆಕ್ಟೇಷನೇ. ಆ ದೈವಿಕವಾಗಿದ್ದರಲ್ಲೂ ಕೂಡ ಇವರು ದೇವರಿಗೆ ಸಂಬಂಧಪಟ್ಟವರು, ದೇವರು ನನಗೆ ಕೊಟ್ಟವರು, ದೇವರಿಗೆ ಸಂಬಂಧಪಟ್ಟವರು, ಆದ್ದರಿಂದ ನನ್ನವರು ಅಂತ ಇದರಲ್ಲಿ ಮತ್ತೂ ಇನ್ಸೈಡ್ ಇನ್ಬಿಲ್ಟ್ ಆಗಿ ಬರ್ತಾ ಇರುತ್ತೆ, ಇವರು ನನ್ನ ಸಾಧನೆಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂತ. ಸರಿಯಾದ ಇದಕ್ಕೆ ಅನುಕೂಲ ಮಾಡಿ ಕೊಡ್ತಾರಾ ಇಲ್ಲ, ತಮ್ಮಿದ್ದಿಗೆ ಕೊಡ್ತಾರಾ ಇಲ್ಲ, ಅದು ಮಾಡ್ತಾರಾ ಇಲ್ಲ, ಇದು ಮಾಡ್ತಾರಾ ಇಲ್ಲ ಅಂತ ಇವರ ಎಕ್ಸ್ಪೆಕ್ಟೇಷನ್. ಅವರು ಮತ್ತು ಲೌಕಿಕದ್ದಲ್ಲ, ಯಾರು ನಿಮ್ಮ ಮನೆಯಲ್ಲಿರೋರು, ಅವರು ದೈವಿಕವಾಗಿ ನನಗೆ ಇವರು ಎಷ್ಟೆಷ್ಟು ಸಹಕಾರ ಕೊಡ್ತಾರೆ ಅಂತ ಅವರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಪ್ರಯೋಜನ, ಅದನ್ನು ಸಮಾನವಾಗಿ ನೋಡಿಕೊಳ್ಳಿ. ನಿಮಗೆ ಅವರಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ ಬೇಕೋ ಅವರ ಸಾಧನೆಗೂ ಏನು ಬೇಕಾದರೂ ಮಾಡಿಕೊಡಿ, ಅವರು ಖುಷಿ ಆಗ್ತಾರೆ, ನೀವು ಖುಷಿ ಆಗ್ತೀರಿ. ಅವರು ಸಾಧನೆ ಮಾಡ್ಲಿಕ್ಕೆ ಹೋದಾಗ ಅದು ಮಾಡಬೇಡ ಅಂತ ಹೇಳಿದರೆ, ಅದಕ್ಕೆ ನೀವು ಸಹಕಾರ ಕೊಡದಿದ್ರೆ ರಪ್ಚರ್ ಶುರು ಎಲ್ಲ ಕಡೆ. ಅದಕ್ಕೆ ಸಮವಾಗಿ ನೋಡಿ, ಅಥವಾ ಸಮನಾದ ಭಗವಂತನ ಚಿಂತನೆ ಮಾಡಿ, ಆವಾಗ ಈ ಪ್ರಾಬ್ಲಮ್ಸೇ ಇರಲ್ಲ ಅಂತ. ವಿಶೇಷವಾಗಿ ಒಂದೊಂದು ಶಬ್ದವು ವಜ್ರದಂತೆ ಕೆತ್ತಬೇಕಾದ ಶಬ್ದಗಳನ್ನು ಹಾಕ್ತಾ ಇದ್ದಾರೆ. ಉದಾಸೀನ ಸಮಂ ಪಶ್ಯೇತ್ ಸರ್ವೇಶು ಅರ್ಥಮಿವ ಆತ್ಮನಃ. ಇನ್ನ ಮುಂದೆ ಹೇಳ್ತಾ ಬರ್ತಾರೆ. ವಿಷಯ ಯಾರಿಗೆ ಹೇಳಿದ್ದು? ಯಾರ ಕುರಿತೋ ಹೇಳಿಲ್ಲ, ನಮ್ಮ ಕುರಿತೇ ಹೇಳ್ತಾ ಇದ್ದಾರೆ. ನಾವು ಆಧ್ಯಾತ್ಮಿಕ ವಿಚಾರದಲ್ಲಿ ಹೋಗ್ತಾ ಇದ್ದೀವಿ, ನಮಗೆ ಈ ಲಕ್ಷಣಗಳಿರಬೇಕು ಅಂತ ನಮಗಿರಬೇಕಾಗಿದೆ ಅನ್ನೋ ಕುರಿತು ಹೇಳಿದ್ದಾರೆ. ಇದು ನಾವು ಪಡ್ಕೊಂಡ್ರೆ ಮುಂದಕ್ಕೆ ಹೋಗ್ತಾರೆ. ಅಂದರೆ ಎಲ್ಲ ಕೇಳಿ ಯಾವ್ದು ಬೇಕೋ ಅದು ನೋಡೋಣ ಅಂತೀವ? ಹಾಗಲ್ಲ, ಒಂದೊಂದು ಏನು ಕೊಟ್ಟಿದ್ದಾರಲ್ಲ ಇವೆಲ್ಲ ಸೀರಿಯಲ್ ಆರ್ಡರ್ಲಿ ಕೊಟ್ಟಿದ್ದಾರೆ. ಅಘೋರಾಚಾರ ಅಂಥವ್ರು ಶಿಷ್ಯರಿಗೆ ಒಂದು ಶ್ಲೋಕ ಅರ್ಥ ಹೇಳಿ ಇದು ನೀನು ಪಡ್ಕೊಂಡು ಬಾ, ನೆಕ್ಸ್ಟ್ ಶ್ಲೋಕ ನಂತರ ಉಪದೇಶ ಅಂತ ಆ ಥರ ಸಾಧನೆ ಮಾಡಿಸಿ ರಕ್ತಕ್ಕಿಳಿಸಿದಂಥ ಮಹಾನುಭಾವರವರೆಲ್ಲ. ನಮಗೆ ಆ ಸಬ್ಜೆಕ್ಟ್ ಟಚ್ ಇಲ್ಲ, ಎಲ್ಲ ಕೇಳಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಬೋಣ ಅಂತ ಇರ್ತೀವಿ. ಹಾಗಲ್ಲ, ಪ್ರತಿಯೊಂದು ನಮಗೆ ಬೇಕಾಗಿದೆ. ಇವೆಲ್ಲ ಇದ್ದರೇನೆ ಭಗವಂತ ನಮಗೆ ಸಿಗ್ತಾನೆ. ಅದು ಕೊಡೋದು ಅವನೇ, ಅವನೇ ಕೊಡ್ತಾನೆ, ಖಂಡಿತ ಕೊಟ್ಟೇ ಕೊಡ್ತಾನೆ ಅವನು. ಅಲ್ಲಿ ಇಷ್ಟೆಲ್ಲ ಹೇಳಿದ ಕೂಡಲೇ ಒಂದು ತಟ್ಟನೆ ಶಬ್ದ ಬರುತ್ತೆ, ಏನಂತ, ದೇವ್ರು ಕೊಡ್ಬೇಕಪ್ಪ, ದೇವ್ರು ಕೊಡ್ಬೇಕಪ್ಪ. ಇಲ್ಲಿ ಹೇಳಿದ್ದೇ ದೇವರು, ಏನಂತ, ನಾನು ಕೊಡ್ತೇನಪ್ಪ ಅಂತಲೇ ಹೇಳಿದ್ದು. ಅಪ್ಪ ಇದು ನಿಂಗೆ ಬರಬೇಕು, ಈ ಲಕ್ಷಣಗಳು ಬರಬೇಕು. ಅವಾಗ ನಾವು ಕೇಳ್ತೀವಲ್ಲ, ನಾ ತಂದ್ಕೋಬೇಕಾ ನೀ ಕೊಡ್ತೀಯ, ಎರಡೇ ಇರೋದು, ನೋ ಆಪ್ಷನ್. ಅವಾಗಂದ್ರು ನೀ ತಂದ್ಕೊಳ್ಲಿಕ್ಕೆ ಆಗಲ್ಲ, ಸ್ವತಂತ್ರ ಅಲ್ಲ, ನಾನೇ ಕೊಡಬೇಕು. ಅದು ಯಾವಾಗೂ ಡಿಸೈಡೆಡ್. ಮತ್ತೆ ಯಾಕೆ ಕ್ವಶನ್ ಕೇಳ್ತೀಯ? ಇಲ್ಲ ಸ್ವಾಮಿ, ಇಲ್ಲ ಹೇಳಿದೆ ಸ್ವಾಮಿ. ಅಪ್ಪ ನೀನು ವಿಶೇಷವಾಗಿರ್ತಕ್ಕಂಥ ಅಹಂಕಾರ ಇರಬಾರ್ದು, ಮತ್ಸರಿ ಇರಬಾರ್ದು, ನಿನ್ನ ದಕ್ಷಿಣ ಆಗಿರಬೇಕು, ಎಲ್ಲ ಹೇಳಿದ್ರೆ ದೇವರು. ಅವ ದೇವರಿಗೆ ಅಂದರು, ಸ್ವಾಮಿ ನೀ ಕೊಡಬೇಕಪ್ಪ, ನೀ ಕೊಟ್ಟರೆ ಎಲ್ಲ ಆಗುತ್ತೆ. ದೇವರು ಅಂದರು, ಅದು ಗೊತ್ತಿದ್ದೇನಯ್ಯ, ಸ್ಟಾರ್ಟಿಂಗಲ್ಲೇ ನಾ ಹೇಳಿದೆ, ನಾ ಕೊಟ್ಟರೇನೆ ಆಗುತ್ತೆ ಅಂಥೇಳಿ. ಹೌದಾ? ಆದ್ದರಿಂದ ಕೊಡುವಂಥ ನನ್ನನ್ನು ಚಿಂತನೆ ಮಾಡು. ಏನಂತ, ನೀ ಕೊಟ್ಟರೆ ಆಗುತ್ತೆ ಅಂತ ಕ್ವಶ್ಚನ್ ಮಾರ್ಕ್ ಹಾಕಬೇಡ, ನೀನೇ ಕೊಡ್ತಾ ಇದ್ದೀಯಾ, ಇದನ್ನು ಕೊಡುವವನು ನೀನೇ ಅಂತ ಭರದಿಂದ ದೇವರ ಚಿಂತನೆ ಮಾಡು. ನೀನು ಕೊಟ್ಟರೆ ಆಗುತ್ತೆ, ದೇವರು ಮಾಡಿಸಿದರೆ ಆಗುತ್ತೆ. ಅದು ದೇವರಿಗೂ ಗೊತ್ತು. ಆದರೆ ದೇವರು ಮಾಡಿಸಿದರೆ, ಕೊಟ್ಟರೆ, ನಡೆದರೆ ಇವೆಲ್ಲ ಇಲ್ಲ. ದೇವರು ಕೊಟ್ಟೇ ಕೊಡ್ತಾನೆ, ಆದ್ದರಿಂದ ಹೇಳಿದ್ದಾನೆ. ಆದ್ದರಿಂದ ಸ್ವಾಮಿ ಕೊಟ್ಟೇ ಕೊಡ್ತಾನೆ, ಸ್ವಾಮಿ ನನಗೆ ಇವೆಲ್ಲ ಕೊಡತಕ್ಕಂಥ ನಿನಗೆ ನಮಸ್ಕಾರ, ಯಾವಾಗ ಕೊಡ್ತೋ ನಿನ್ನ ಇಚ್ಛ ಅಂತ ಕೇಳಿದರೆ ಅನುಗ್ರಹ ಮಾಡ್ತಾನೆ. ಯಾಕಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಇವೆಲ್ಲ ಕೇಳಿದ ಕೂಡಲೇ ಏನಪ್ಪ ದೇವರು ಮಾಡಿಸ್ಬೇಕಪ್ಪ, ದೇವರು ಮಾಡಿಸ್ಬೇಕು. ಹೌದು, ದೇವರೇ ಮಾಡಿಸೋದು, ಅದು ಮೊದಲೇ ಹೇಳಿದ್ದಾರೆ, ಬೋರ್ಡಲ್ಲಿ ಹಾಕಿದ್ದಾರೆ ದೊಡ್ಡದು. ಮತ್ತೆ ಮತ್ತೆ ರಿಪೀಟ್ ಮಾಡೋದು ಯಾಕಾಗಲ್ಲ, ಅದು ರಿಪೀಟ್ ಮಾಡಬಾರ್ದು. ಕನ್ಫರ್ಮ್, ಇದು ದೇವರು ಹೇಳಿದ್ದಾನೆ, ಹೇಳಿದ ದೇವರು, ಕೊಡುವುದು ದೇವರೇ, ಕೊಡಲಿಕ್ಕೆ ಹೇಳಿದ್ದಾನೆ, ಕೊಟ್ಟೇ ಕೊಡ್ತಾನೆ, ನೋ ಡೌಟ್ ಇನ್ ಇಟ್. ಕೊಟ್ರೇನೆ ನೋಡಿ, ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಹೌದಾ? ಏಕೆ? ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾ? ಇವೆಲ್ಲ ಕೊಡಲೇಬೇಕು. ಆದ್ದರಿಂದ ಕೊಟ್ಟೇ ಕೊಡ್ತಾನೆ, ಇವತ್ತಲ್ಲ ನಾಳೆ ಕೊಡ್ತಾನೆ ಅವನಲ್ಲಿ. ಸ್ವಾಮಿ ಕೊಟ್ಟೇ ಕೊಡ್ತೀಯಪ್ಪ, ದಯಾನಿಧಿ ನಿನಗೆ ನಮಸ್ಕಾರ ಅಂತ ಹೇಳಿದರೆ ಎಷ್ಟು ಖುಷಿ ಆಗುತ್ತೆ. ಹೌದಲ್ವಾ? ಆ ಈ ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು ನಾವು. ತುಂಬ ಕೇಳಿ ಕೇಳಿ ಸಾಕಾಗಿರುತ್ತೆ ನಮಗೆ. ಹೌದಲ್ವಾ? ದೇವ್ರು ಮಾಡಿಸ್ಬೇಕು, ದೇವ್ರು ಮಾಡಿಸ್ಬೇಕು, ದೇವ್ರು. ಅಯ್ಯೋ ನಿನ್ನ ದೇವರಲ್ಲದ ನೀ ಮಾಡ್ತಾ ಇದೀಯಾ? ಹೌದಲ್ವಾ? ಆ ರೀತಿಯಲ್ಲಿ ನಮ್ಮ ಆಲೋಚನೆ ಬದಲಾಗಬೇಕು, ಮಾತುಗಳು ಬದಲಾಗಬೇಕು, ಕ್ರಿಯೆಗಳು ಬದಲಾಗಬೇಕು. ಅದಕ್ಕೆ ಸ್ವಾಮಿ ವಿಶೇಷವಾಗಿ ಅವನೇ ಈ ಉಪದೇಶ ಕೊಡಿಸ್ತಾ ಇದ್ದಾನೆ, ಖಚಿತವಾಗಿ ಮಾಡಿಸ್ತಾನೆ. ಅವನ ಪಾದವನ್ನು ಹಿಡಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ನಿಮಿಷಕ್ಕೆ ವಿಶೇಷವಾದಂಥ ನಾರಾಯಣವರ್ಮ ಶುರು ಆಗುತ್ತೆ. ನಂತರ ಇವತ್ತು ಇನ್ನೊಂದು ಪಾಠ ಇಲ್ಲ, ಎರಡು ಪಾಠಗಳಿಲ್ಲ ಅಂತ ನಿನ್ನೆ ಹೇಳಿದ್ದೆ. ಕೆಲವರು ವಿಶೇಷವಾಗಿ ಯಾರು ಅಟೆಂಡ್ ಆಗಿರಲ್ಲ ಅವ್ರಿಗೆ ಗೊತ್ತಿರಲಿಲ್ಲ, ಸಾಮಾನ್ಯವಾಗಿಷ್ಟೇ. ಇನ್ನು ಇವತ್ತು ಕೊನೆ ಪಾಠ ಇರಲ್ಲ, ಇವಾಗ ನಾರಾಯಣ ವರ್ಮದಿಂದ ಮುಗಿಯುತ್ತೆ. ಮತ್ತು ನಾವೆಲ್ಲರೂ ಸೇರೋದು ಬಿದಿಗೆ ಸಂಚಿಗೆ. ಶ್ರೀಕೃಷ್ಣ ಅರ್ಪಣೆ.